यदितं तव भक्तानाम् अस्माकं नृहरेहरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणितु पेळुवे परम भगवत् भक्तरिदन आदरदि केळुवुदु कृष्ण ವಿಭೂತಿ ಸಂಧಿ ಪದ್ಯ ನಂಬರ್ 12. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಪದ್ಯದಲ್ಲಿ ಹೇಗೆ ಈ ದೇವರನ್ನ ಚಿಂತನೆ, ಹಿಂದೆ ನಾವು ನೋಡಿದ್ದೀವಿ ದೇವರನ್ನ ಹೇಗೆ ಪೂಜೆ ಅಂದ್ರೆ ಏನು, ಆ ಪೂಜೆಯನ್ನ ಯಾವ ರೀತಿಯಿಂದ ಮಾಡಬೇಕು, ಯಾವ ಕಡೆ ಬೇಕಾದರೂ ಮಾಡಬಹುದು, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಚಿಂತನೆಯಲ್ಲಿನು ಭಗವ ಈ ಪೂಜಾ ವಿಧಾನದಲ್ಲಿನೂ ಅನೇಕ ರೀತಿ ಉಂಟು. ಒಂದು, ನಾವು ನಮ್ಮ ಮನೆಗಳಲ್ಲಿ ಉಪಕರಣಗಳನ್ನು ಇಟ್ಟುಕೊಂಡು ನಮ್ಮ ಪೂಜಾ ರೂಮ್ಲಿ ಮಾಡಿದ್ದು ನೋಡಿದ್ದೀವಿ, ಆಮೇಲೆ ನಮ್ಮ ಮನಸ್ಸೊಳಗೆ ಮಾಡಿದ್ದನ್ನು ನೋಡಿದ್ದೀವಿ. ಇಲ್ಲಿ ಹಿಗಿವ್ಸ್ ಇನ್ನೊಂದು ಕಾನ್ಸೆಪ್ಟನ್ನು ಕೊಡ್ತಾ ಇದ್ದಾರೆ. ಆ ಕಾನ್ಸೆಪ್ಟನ್ನು ಕೊಟ್ಟು ಇನ್ನೊಂದು ಕಾನ್ಸೆಪ್ಟ್ ಏನದು, ಇನ್ನೊಂದು ಕಾನ್ಸೆಪ್ಟ್ ಅಂದರೆ, ಇದು ಬಂದು ವಿಷ್ಣು ತೀರ್ಥರ ಅವರೇ ಹೇಳಿದರು. ಅವ್ರು ಏನು ಹೇಳ್ತಾರೆ ಅಂದರೆ, ನಾವು ಮಾಮೂಲಾಗ ಪೂಜೆ ಆ ಚಿಂತನೆ ಏನೇ ನಾವು ಮಾಡಿದ್ರು ಏನು ಮಾಡ್ತೀವಿ, ಧ್ಯಾನಕ್ಕೆ ಕೂತ್ಕೊಳ್ಳೋದು ಅಥವಾ ಪೂಜೆ ಇದಾದ ಮೇಲೆ ಸೊ ಇನ್ ಅ ಪ್ಲಾನ್ಡ್ ವೇ ವಿ ಕೀಪ್ ಡೂಯಿಂಗ್. ಧ್ಯಾನ ಮಾಡುವಾಗ ಏನ್ ಮಾಡ್ತೀವಿ ನಾವು, ಅದು ನಾವು ಏನು ವಾಟ್ ಎವರ್ ವೇ ವಿ ಹ್ಯಾವ್ ಪ್ರಾಕ್ಟೀಸ್, ಅದು ನಮ್ಮಲ್ಲಿ ತಂದು ಇಟ್ಟು ವಿ ತುಂಬಾ ಡೀಪ್ ಆಗಿ ಹೋಗಿ ಯೋಚನೆ ಮಾಡಿ ವಿ ಡೂ ದಟ್. ದಟ್ ಈಸ್ ಒಂದು ಕ್ರಮ. ಇನ್ನೊಂದು ಕ್ರಮ, ಇದು ವಿಷ್ಣು ತೀರ್ಥರು ಹೇಳಿದ ಕ್ರಮ ಏನು ಅಂದ್ರೆ, ಹೇಳ್ತಾರೆ ಅವರು, ಎತ್ರ ಎತ್ರ ಗತಿರ್ ಮಮ ಈಶ್ವರ ತತ್ರ ತತ್ರ ತೇ ಅಸ್ತು ತವ ಪಾದಾಂಬುಜಂ ಅಂತ. ಅಂದ್ರೆ ನಮ್ಮಂಥವರಿಗೆ ಆ ಚಿಂತನೆ ಬರಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ, ನಮ್ಗೆ ಹೇಳ್ಕೊಡ್ತಾರೆ, ನಮ್ಮ ಮನಸ್ಸಿಗೆ ಏನು ವಿಷಯ ಬರುತ್ತೆ, ನಮ್ಮ ಕಿವಿಯಲ್ಲಿ ಇವಾಗ ಶಬ್ದ ಬಂದು ಬೀಳ್ತಾ ಇದೆ, ನಾವು ಏನು ಇಫರ್ಟ್ ಇವಾಗ ಮಾಡ್ತಾ ಇಲ್ಲ, ಶಬ್ದ ಬಂದು ಏನೋ ನಮ್ಮ ಕಿವಿಯಲ್ಲಿ ಬೀಳ್ತಾ ಇದೆ. ಸೊ ಅದು ಆ ಶಬ್ದ ಬೀಳ್ತಾ ಇದೆಲ್ಲ, ಆ ಶಬ್ದದಲ್ಲೇ ಭಗವಂತ ನನ್ನ ಚಿಂತನೆ. ಸೊ ಯು ಡೋಂಟ್ ಈವನ್ ಹ್ಯಾವ್ ಟು ಸಿಟ್ ಯೋಚನೆ ಮಾಡಿ ಅದಕ್ಕೆ ಈ ಬಣ್ಣ ಕೊಡಬೇಕಾ, ಅದಕ್ಕೆ ಇದಕ್ಕೆ ಈ ಬಣ್ಣ ಕೊಡಬೇಕಾ, ಎಲ್ಲಿ ಶಂಕ ಇಡಬೇಕು, ಎಲ್ಲಿ ಚಕ್ರ ಇಡಬೇಕು, ಅದು ಬರುತ್ತೆ. ಈ ಚಿಂತನೆ ಒಂದು ಇಲ್ಲಂಗೆ ಏನು ಮನಸ್ಸಿಗೆ ಬರುತ್ತ, ಏನು ಕಣ್ಣು ಮುಂದೆ ಬರುತ್ತೋ, ಯಾವುದನ್ನು ಮುಟ್ಟಿ ನೋಡುತ್ತೀವೋ, ಯಾವ್ದು ಏನೇನು ಮಾಡ್ತೀವಿ, ಎಲ್ಲಿ ನಡ್ಕೊಂಡು ಹೋಗ್ತೀವೋ, ಏನೇನು ಮಾಡ್ತೀವೋ, ಅಲ್ಲಿ ಅಲ್ಲಿ ಎಲ್ಲ ಆ ಭಗವಂತನದೇ. ಎತ್ತರ ಎತ್ತರ ಗತಿ, ಎಲ್ಲಿ ಎಲ್ಲಿ ನನ್ನ ಮನಸ್ಸೋ ಕೈಯೋ ಕಾಲೋ ಮೂಗೋ ಏನೇನು ಹೋಗುತ್ತೋ ಅಲ್ಲಿ ಮಮ ಈಶ್ವರ ದೇವರೇ ತತ್ರ ತತ್ರ ಅಲ್ಲಿ ಬಂದು ನೀನು ನಿನ್ನ ಪಾದಗಳನ್ನೇ ಇಟ್ಟು ಬಿಡು ಅಂತ ಹೇಳ್ತಾರೆ. ಅದು ಹೇಗೆ ಅಂತಲೇ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಈ ಪದ್ಯದಲ್ಲಿ. ಇಲ್ಲಿ ಹೇಳ್ತಾರೆ, ಇಲ್ಲಿ ಬಾಂಧಳವೇ ಮೊದಲಾದದರೊಳು ಒಂದೊಂದರಲ್ಲಿ ಪೂಜಾ ಸುಸಾಧನ ವೆಂದೆನಿಸುವ ಪದಾರ್ಥಗಳು ಬಗೆ ಬಗೆಯ ನೂತನದಿ ಸಂದನಿಸಿಕೊಂಡಿಹವು ಧ್ಯಾನಕ್ಕೆ ತಂದು ಇನಿತು ಚಿಂತಿಸಿ ಸದಾ ಗೋವಿಂದನ ಅರ್ಚಿಸಿ ನೋಡು ನಲಿ ನಲಿದಾಡು ಕೊಂಡಾಡು ಅಂತ ಹೇಳ್ತಾರೆ. ನಲಿ ನಲಿದಾಡು ಕೊಂಡಾಡು ಅಂತ ಹೇಳ್ತಾರೆ. ನಲಿ ನಲಿದಾಡು ಅಂದ್ರೆ ಈ ಒಂದು ಥಾಟ್ ಪ್ರಾಸೆಸ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಷ್ಟು ದೂರ ನಾವು ಈ ಒಂದು ಉಪಾಸನೆಯನ್ನು ಇಟ್ಟುಕೊಂಡು ಎಷ್ಟು ದೂರ ಎಷ್ಟು ಆಳಕ್ಕೆ ಹೋಗ್ಬೋದು, ಅವರವರು ನಾಲೆಡ್ಜ್ ಅವರವರು ಜ್ಞಾನ ಅವರವರು ಪ್ರಾಕ್ಟೀಸ್ ಅಂತ ಎಷ್ಟು ಡೀಪ್ ಬೇಕಾದ್ರೆ ಹೋಗ್ಬೋದು. ಅದಕ್ಕೆ ನಲಿ ನಲಿದಾಡು ಅಂತಾರೆ. ಅಲ್ಲೇ ಮನಸ್ಸು ಒಂದಿನಿಂದ ಹೋಗ್ಬೋದು. ಅದು ಹೇಗೆ ಅಂತ ಹೇಳ್ತಾರೆ, ಬಾಂದಳವೇ ಮೊದಲಾದ ಬಾಂದಳ, ಬಾಮ್ ಅಂದ್ರೆ ಆಕಾಶ, ಬಾಂದಳ ಅಂದ್ರೆ ದಟ್ ಸ್ಪೇಸ್, ಆಕಾಶ ಮುಂತಾದ ಅಂದ್ರೆ ಆಕಾಶ ಮುಂತಾದ ಅಂತ ಇಲ್ಲಿ ಹೇಳ್ತಾರೆ. ಆಕಾಶ ಮುಂತಾದ ಅಂದ್ರೆ ಈ ಪಂಚಭೂತಗಳು, ಪಂಚಭೂತಗಳಿಂದ ಭಗವಂತನಿಗೆ ಪೂಜೆ. ಇವಾಗ ಪಂಚಭೂತದಿಂದ ಹೇಗೆ ಪೂಜೆ ಮಾಡೋದು, ಪಂಚಭೂತದಲ್ಲಿ ಏನು ಇಲ್ಲಿ ಹೇಳ್ತಾರೆ, ಮೂರು ವಿಷಯಗಳನ್ನ ಹೇಳ್ತಾರೆ ಇಲ್ಲಿ ಪಂಚಭೂತಗಳು. ಆ ಪಂಚ ಒಂದೊಂದು ಇದೆಲ್ಲ ಪೂಜಾ ಸಾಧನ ಅಂತ ಹೇಳ್ತಾರೆ. ಬಾಂದಳವೇ ಮೊದಲಾದ ಅದರೊಳು ಒಂದೊಂದರಲ್ಲಿ, ಅದರೊಳು ಅಂದ್ರೆ ಪಂಚಭೂತಗಳು, ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ, ಇದು ಐದು ಭೂತಗಳು. ಅದು ಒಂದೊಂದರಳು ಒಂದೊಂದು ಅಂದ್ರೆ ಇವಾಗ ಆಕಾಶ ಅಂತ ನೀವು ತಕೊಂಡ್ರೆ ಆ ಆಕಾಶ ಒಂದು, ಅದು ಒಳಗೆ ಒಂದೊಂದರಲ್ಲಿ ಅಂದ್ರೆ ಆ ಆಕಾಶದಲ್ಲಿ ಒಳಗೆ ಅಂದ್ರೆ ಆಕಾಶದಲ್ಲಿ ಒಳಗೆ ಎಲ್ಲಿಂದ ಬಂತು ಅಂದ್ರೆ ಈ ಆಕಾಶದಿಂದ ಆಕಾಶದ ಗುಣ. ಈ ಆಕಾಶದ ಗುಣ ಏನು ಅಂದ್ರೆ ಶಬ್ದ, ಅಟ್ರಿಬ್ಯೂಟ್ ಆರ್ ಕ್ವಾಲಿಟಿ ಅಂತ ತಕೊಳ್ಳಿ. ಆ ಶಬ್ದ ಬರುತ್ತೆ. ಸೊ ಆಕಾಶದೊಳಗೆ ಆ ಶಬ್ದ ಅಂತ ಬರುತ್ತೆ. ಆ ಶಬ್ದ ಇದ್ರೆ ಆ ಶಬ್ದವನ್ನ ಗ್ರಹಣ ಮಾಡೋದಕ್ಕೆ ಆ ಬರುವಂತ ಆ ಶಬ್ದವನ್ನ ಗ್ರಹಣ ಮಾಡ್ಲಿಕ್ಕೆ ನಮಗೆ ಏನ್ ಬೇಕು, ನಮ್ಗೆ ಒಂದು ಕಿವಿ ಅಂತ ಬೇಕು. ಕಿವಿ ಒಂದು ಗೋಳಕ ಇದೆ, ಗೋಳಕ ಅಂದ್ರೆ ದ ಎಕ್ಸ್ಟರ್ನಲ್ ಶೇಪ್, ಬಿಕಾಸ್ ಇಂದ್ರಿಯಗಳೆಲ್ಲ ತೇಜೋಮಯವಾದದ್ದು, ಕಣ್ಣಿಗೆ ಗೋಚರ ಆಗೋದಲ್ಲ. ಸೊ ಈ ಕಿವಿ ಅಂತ ನೀವು ತಗೊಂಡ್ರೆ ಆ ಕಿವಿ ಒಳಗೆ ಆ ಕಿವಿ ರೂಪದಿಂದಲೋ ಯಾವ ಒಂದು ಅಲ್ಲಿ ಒಂದು ತೇಜೋಮಯವಾಗಿ ಅಲ್ಲಿ ಆ ಒಂದು ಶ್ರೋತ್ರ ಇಂದ್ರಿಯ ಇದೆ. ಸೊ ಹೀಗೆ, ಸೊ ಏನಾಯ್ತು, ಆಕಾಶ ಶಬ್ದ, ಆ ಶಬ್ದವನ್ನ ಗ್ರಹಣ ಮಾಡ್ಲಿಕ್ಕೆ ಒಂದು ನಮ್ಮಲ್ಲಿ ಒಂದು ಕಿವಿ, ಈ ಕಿವಿಯಲ್ಲಿ ಇದೆ, ಈ ದೇಹದಲ್ಲಿ ಇದೆ. ಸೊ ಕೊನೆಯಲ್ಲಿ ಈ ದೇಹಕ್ಕೆ ಬಂತು. ಸೊ ಇದು ಒಂದೊಂದರಲ್ಲಿ ಪೂಜಾ ಸುಸಾಧನ. ಏನು ಪೂಜಾ ಸಾಧನ ಇದೆ ಅಂದ್ರೆ, ಇವಾಗೆ ಆಕಾಶ, ಈ ಆಕಾಶದಲ್ಲಿ ಆಕಾಶ ಅಂತ ನೀವು ತಕೊಂಡ್ರೆ ಏನ್ ಬೇಕಾದ್ರೆ ಆಕಾಶ, ನಾನು ಇಲ್ಲಿ ಕೂತಿದ್ದೀನಿ, ನನ್ನ ರೂಮ್ಲಿ ಇರುವಂತ ಆಕಾಶ, ನನ್ನ ರೂಮ್ ಹೊರಗಡೆ ಇರುವಂತ ಆಕಾಶ. ಸೊ ಹೀಗೆ ಡಿಫ್ರೆಂಟ್ ಆಕಾಶ ಸ್ಪೇಸ್, ಡಿಫ್ರೆಂಟ್ ಡಿಫ್ರೆಂಟ್ ರೀಜನ್, ಡಿಫ್ರೆಂಟ್ ಡಿಫ್ರೆಂಟ್ ಆ ಒಂದು ಆಕಾಶ. ಅಲ್ಲಿ ಇರುವಂತ ಅದಕ್ಕೆ ಗುಣಗಳು ಏನು ಅಂದ್ರೆ ಶಬ್ದ. ಆ ಶಬ್ದಗಳು ಹೇಗಿದೆ ಅಂದ್ರೆ, ಶಬ್ದಗಳು ಏನು, ಮಾತಾಡೋದು ಒಂದು ಶಬ್ದ, ಮ್ಯೂಸಿಕ್ ಅನದರ್. ಸೊ ಏನು ಪಕ್ಷಿಗಳು, ಆ ಮೃಗಗಳು, ಆ ಗಾಳಿ ಬೀಸೋದು, ಎಲ್ಲ ಡಿಫ್ರೆಂಟ್ ಅನೇಕ ವಿಧದಿಂದ ಈ ಶಬ್ದಗಳು ಇರುತ್ತೆ. ಈ ಶಬ್ದಗಳು ಮತ್ತು ಈ ಶಬ್ದವನ್ನ ಗ್ರಹಣ ಮಾಡೋ ನಮ್ಗೆ ಕಿವಿ. ಸೊ ಈ ಒಂದೊಂದು ಪೂಜಾ ಸುಸಾಧನ ಅಂತ, ಪೂಜಾ ಸಾಧನ ಅಂತ ಹೇಳಲ್ಲ, ಪೂಜಾ ಸುಸಾಧನ ಅಂತ ಅಂದ್ರೆ ಸುಸಾಧನ ಅಂತ ಹೇಳುವ ಮೂಲಕವಾಗಿ ಸು ಯಾಕೆ ಹಾಕಿದ್ದಾರಂದ್ರೆ ಅದು ನಮ್ಗೆ ಮಂಗಳ ಆಗಬೇಕು. ಹೇಗೆ ಮಂಗಳ ಆಗತ್ತೆ, ಬರೀ ಆಕಾಶ ಶಬ್ದ ಡಿಫ್ರೆಂಟ್ ಶಬ್ದ ಡಿಫ್ರೆಂಟ್ ಇದು ಅಂದ್ರೆ ಮಂಗಳ ಆಗೋದಿಲ್ಲ. ಅಲ್ಲಿ ಭಗವಂತನೇ ಒಂದೊಂದಲಿನೂ ಇದ್ದಾನೆ ಅಂತ ತಿಳ್ಕೊಳ್ಳೋದೇ ಮಂಗಳ ಆಗತ್ತೆ. ಸೊ ಒಂದೊಂದಲಿನ ಆಕಾಶದಲ್ಲಿ ಯಾವ ಯಾವ ಆಕಾಶದಲ್ಲಿ ಕಂಡ ರೂಪದಿಂದ ಭಗವಂತ ಇದ್ದಾನೆ. ಆ ಶಬ್ದಗಳು ನಾನಾ ರೀತಿಯಿಂದ ಇರುತ್ತೆ. ಇವತ್ತು ಮಾತಾಡ್ತೀವಿ, ನೆಕ್ಸ್ಟ್ ಮಿನಿಟ್ ಬೇರೆ ರೀತಿಯಿಂದ ಶಬ್ದಗಳನ್ನ ಜೋಡಿಸಿ ಬೇರೆ ತರ ಮಾತಾಡ್ತೀವಿ, ಆ ಧ್ವನಿ ಸೇರಿಸ್ತೀವಿ. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಅದು, ಅದಕ್ಕೆ ಹೇಳ್ತಾರೆ ಅದು ನೂತನದಿ ಅಂತ ಹೇಳ್ತಾರೆ. ನೂತನದಿ ಅಂದ್ರೆ ಅದೇ ಹೊಸತನ ಇರುತ್ತೆ. ಒಂದ್ ಸೌಂಡ್ ಒನ್ ವೇ ನಾವು ಮಾತಾಡೋದಲ್ಲಿ, ಇವಾಗ ಮಾತಾಡೋದು ಒಂದ್ ಮಿನಿಟ್ ಆದ್ಮೇಲೆ ಇನ್ನೊಂದು. ಸೊ ದೇ ಆರ್ ನಾಟ್ ದ ಸೇಮ್, ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಒಂದೊಂದು ಹೊಸ ಹೊಸ ತರ ಇರತ್ತೆ. ಸೊ ಬಗೆ ಬಗೆಯ ನೂತನದಿ ಅಂತ ಹೇಳ್ತಾರೆ. ಸೊ ಡಿಫ್ರೆಂಟ್ ಸೌಂಡ್ಸ್ ಇರತ್ತೆ. ಸೊ ಇಲ್ಲಿ ಒಂದೊಂದು ಶಬ್ದದಲ್ಲಿನೂ ಭಗವಂತನೇ ಇದ್ದಾನೆ. ಆಮೇಲೆ ನಮ್ಮ ಕಿವಿಯಲ್ಲೂ ಇದ್ದಾನೆ. ಇವನು ಹೇಗಿದ್ದಾನೆ ಭಗವಂತ ಅಂದ್ರೆ, ಅವನು ರಮಾದೇವಿಯನ್ನ ಇಟ್ಟುಕೊಂಡು ಒಂದೊಂದು ಕಡೆ ಆಕಾಶ ಶಬ್ದ, ಆಮೇಲೆ ಈ ಇಂದ್ರಿಯ ಹಿಂದೆ ಇರುವ ಈ ದೇಹ, ಪಂಚಭೂತ ದೇಹ ಇದು. ಸೊ ಒಂದೊಂದಲಿನೂ ರಮಾದೇವಿ, ರಮಾ ಆದ್ಮೇಲೆ ಮುಖ್ಯ ಪ್ರಾಣ ಆದ್ಮೇಲೆ ಯಥಾಕ್ರಮವಾಗ ದೇವತೆಗಳು, ಇವರೆಲ್ಲರೂ ಇದ್ದಾರೆ. ಸೊ ಇವ್ ಎಲ್ಲರೂ ಅಲ್ಲಲ್ಲಿ ಇದ್ದು ಭಗವಂತ ನಾವು ಮಾಡಲ್ಲ, ಇವರು ನಮ್ಮಲ್ಲಿ ಇರುವಂತ ಪುಷ್ಕರನಿಂದ ಇರುವಂತ ಎಲ್ಲಾ ದೇವತೆಗಳು ಒಂದೊಂದಲಿನೂ ಭಗವಂತನಿಗೆ ಇದ್ದು ಪೂಜೆ ಮಾಡೋದು ಅಂದ್ರೆ ಏನು, ಪೂಜೆ ಅಂದ್ರೆ ಬೇರೆ ಒಂದು ಇಲ್ಲ, ನಾವು ನೋಡಿದ್ದೀವಿ. ಭಗವಂತನ ರೂಪದಲ್ಲಿ ಐಕ್ಯ ಚಿಂತನೆಯನ್ನ ಮಾಡುತ್ತಾ ಭಾವದ್ರವ್ಯ ಕ್ರಿಯೆಗಳೆನಿಸುವ ಅಲ್ಲಿ ಬಂತಲ್ಲ ಅದು ಇಲ್ಲಿ. ಸೊ ಈ ಒಂದು ಐಕ್ಯ ಚಿಂತನೆಯನ್ನು ಇಟ್ಟುಕೊಂಡು ಅದ್ವೈತತ್ರ ಇನ್ನೊಂದು ರೀತಿಯಿಂದ ನೋಡಿದ್ದೀವಿ. ಅದ್ವೈತ ಅಂದ್ರೆ ಏಕಮುಖದಿಂದ ಭಗವಂತನೇ ಗುರಿ, ಭಗವಂತನೇ ಗೋಲ್ ಅಂತ ಇಟ್ಟುಕೊಂಡು ಅವ್ರುಗಳು ಚಿಂತನೆ ಮಾಡುತ್ತಾರೆ. ಈ ಚಿಂತನೆಯೇ ಪೂಜೆ ಅಂತ ಆಗ್ಬಿಡತ್ತೆ, ದಟ್ ಈಸ್ ಪೂಜೆ ಆಗತ್ತೆ. ಸೊ ಹೀಗೇನೆ ಶಬ್ದ ಆಯ್ತು. ಶಬ್ದ ಆದ್ಮೇಲೆ ದೆನ್ ಸ್ಪರ್ಶ, ಈ ಸ್ಪರ್ಶ ತಕೊಂಡ ಶಬ್ದ ಆಯ್ತು. ಸ್ಪರ್ಶ ತಕೊಳ್ಳೋವಾಗ ಅದು ವಾಯು, ಸ್ಪರ್ಶ ಆಗತ್ತೆ. ಸ್ಪರ್ಶ ಬಂದು ಆ ಒಂದು ಸ್ಪರ್ಶದಿಂದ ಮುಟ್ಟೋ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ತಗೊಂಡ್ರೆ ಇಟ್ಸ್ ನಾವು ಏನೇನೆಲ್ಲ ಮುಟ್ಟುತ್ತಾ ಇದ್ದೀವಿ, ಕೈಯಿಂದ ಏನೇನೆಲ್ಲ ಮುಟ್ಟುತ್ತಾ ಇದ್ದೀವೋ ಆ ಮುಟ್ಟೋದು ಅನೇಕ ರೀತಿಯಿಂದ. ಆ ದೊಡ್ಡವ್ರ ಮನೆಗೆ ಬಂದ್ರೆ ಅವ್ರಿಗೆ ಪಾದ ಸೇವೆ ಮಾಡ್ತೀವಿ, ಮತ್ತು ದೇವರ ವಿಗ್ರಹನ್ನ ನಾವು ಮುಟ್ಟುತ್ತೀವಿ, ದೇವರ ಪಾತ್ರೆಯನ್ನ ತಿಕ್ಕಿ ತುಳಿತೀವಿ. ಸೊ ಈ ಮುಟ್ಟೋದು ಎಲ್ಲ ಸ್ಪರ್ಶಗಳೆಲ್ಲ ಬರುತ್ತೆ. ಈ ತೊಗ್ಗಿಂದ್ರಿಯ ಮೂಲಕವಾಗಿ ಮಾಡ್ತೀವಿ. ಅದು ಎಲ್ಲಿ ಇರೋದು, ತೊಗ್ಗಿಂದ್ರೆ ನಮ್ಮಲ್ಲಿ ಇರತ್ತ ಅಲ್ಲಿ. ಅದಕ್ಕೆ ಸಂಬಂಧಪಟ್ಟ ಪಂಚಭೂತ ಏನು ಅಂದ್ರೆ ವಾಯು, ನಮ್ಮಲ್ಲಿ ವಾಯು ಇದೆ. ಸೊ ಹೀಗೆ ಒಂದೊಂದನೇನೋ ಭಗವಂತನ ರೂಪಗಳು ಹೀಗೆ ಕ್ರಮದಿಂದ ಸೊ ಒಂದೊಂದು ಪೂಜೆ ಸಾಮಾನ ಆಗತ್ತ. ಸೊ ಅದು ಹೇಳ್ತಾರೆ. ಸೊ ಮೂರನೇದು ಬಂದು ರೂಪ. ರೂಪ 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 ಹೇಗೆ ಬರತ್ತಂದ್ರೆ ರೂಪ ಒಂದು ಆ ಒಂದು ಆ ರೂಪವನ್ನ ಗ್ರಹಣ ಮಾಡ್ಲಿಕ್ಕೆ ನಮ್ಗೆ ಕಣ್ಣು, ಆ ಕಣ್ಣಿರೋದು ಈ ದೇಹದಲ್ಲಿ ಇದೆ, ಅದು ಬಂದು ತೇಜಸ್ ಪಂಚಭೂತದಲ್ಲಿ ತೇಜಸ್ ಅಂತ ಬಂದದ್ದು. ಸೊ ಹೀಗೆ ಒಂದೊಂದಲಿನೂ ಈ ಭಗವಂತನ ರೂಪಗಳು ಇಟ್ಟುಕೊಂಡು ಒಂದೊಂದು ಪೂಜಾ ಸಾಮಾನ ಅಂತ. ಈ ರೂಪ ಹೇಗೆ ನಾವು ದೇವರನ್ನ ನೋಡೋದು, ವಿಗ್ರಹಗಳನ್ನ ನೋಡೋದು, ಸಜ್ಜನರನ್ನ ನೋಡೋದು, ಸೊ ಅನೇಕ ರೀತಿಯಿಂದ ರೂಪಗಳ ರೂಪ ಕಣ್ಣಿನಿಂದ ರೂಪ ದರ್ಶನ ಇದನ್ನ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಬರೋದು ರಸ. ರಸ ಅಂದ್ರೆ ಈ ರಸ ತನ್ಮಾತ್ರ, ರಸ ಇಸ್ ಅ ಕ್ವಾಲಿಟಿ. ಈ ರಸಕ್ಕೆ ಇಂದ್ರಿಯ ಏನಾಗ ಅಪ್ಪು ತತ್ವದಿಂದ ಬರುತ್ತೆ ಇದು. ಇದಕ್ಕೆ ಸಂಬಂಧಪಟ್ಟ ಆ ಗುಣ ಬಂದು ರಸ. ಅದನ್ನ ಗ್ರಹಣ ಮಾಡ್ಲಿಕ್ಕೆ ನಮ್ಗೆ ಇರೋದು ಜಿಹ್ವೇಂದ್ರಿಯ. ಸೊ ಇದು ನಮ್ಮ ದೇಹದಲ್ಲಿದೆ. ಹೀಗೆ ಒಂದೊಂದರಲ್ಲಿನೂ ಒಂದೊಂದು ಡಿಫ್ರೆಂಟ್ ಟೈಪ್ ಆಫ್ ರಸಗಳು. ಎಷ್ಟು ರಸಗಳು ಅಂದ್ರೆ ಒಂದೊಂದು ಹಣ್ಣು ಹೇಳ್ತಾರೆ, ಜನರಲ್ಲಿ ಹಣ್ಣು ಹೇಳ್ತಾರೆ, ಇಲ್ಲಿ ಡಿಫ್ರೆಂಟ್ ಹಣ್ಣುಗಳು ಹೇಳ್ತಾರೆ ಅಥವಾ ಇನ್ನೊಂದನ್ನು ಹೇಳ್ತಾರೆ. ಈ ರಸಕ್ಕೆ ಬಂದಾಗೆ ಈ ತೀರ್ಥಯಾತ್ರೆಗಳಲ್ಲಿ ಅನೇಕ ತೀರ್ಥ ಸ್ಥಳಗಳಿಗೆಲ್ಲ ಹೋಗಿ ಬರ್ತೀವಿ, ಕಪಿಲ ತೀರ್ಥ ಮುಂತಾದ ತೀರ್ಥಗಳಿಗೆಲ್ಲ ಹೋಗಿ ಬರ್ತೀವಿ. ಸೊ ಅಲ್ಲಿ ಇರುವಂತದ್ದು ಅದನ್ನು ತಕೊಂಡಿದ್ದಾರೆ. ಸೊ ಅಲ್ಲಿ ಡಿಫ್ರೆಂಟ್ ವೇಸ್ ಇರುತ್ತೆ, ಅಲ್ಲಿ ಇರುವಂತ ಅದು ಒಂದೊಂದು ಪೂಜೆ ಸಾಧನೆ ಅಂತ ಬಳಸಿಕೊಳ್ಳೋದು. ಆಮೇಲೆ ಗಂಧ ಹೇಳ್ತಾರೆ. ಗಂಧ ಹೇಳೋದು ಬಂದು ಇದು ಈ ಗಂಧ ಬಂದು ಆ ಒಂದು ಅದ ಗಂಧ ಒಂದು ಗಂಧವನ್ನ ನಮ್ಮ ಗ್ರಾಣೇಂದ್ರಿಯಿಂದ ನಾವು ಮೂಸ್ತೀವಿ. ಅದು ಬಂದು ಈ ಪೃಥ್ವಿ ಅಂಶಕ್ಕೆ, ಪೃಥ್ವಿ ಪಂಚಭೂತದಲ್ಲಿ ಈ ಪೃಥ್ವಿಗೆ ಸಂಬಂಧಪಟ್ಟ. ಸೊ ಒಂದೊಂದಲ್ಲಿ ಮತ್ತು ಒಂದು ಗಂಧ ಮತ್ತು ಪೃಥ್ವಿ ಮತ್ತು ನಮ್ಮ ಮೂಗು ಈ ಗ್ರಾಣೇಂದ್ರಿಯ. ಸೊ ಒಂದೊಂದಲಿನ ಭಗವಂತನ ರೂಪಗಳನ್ನ ಇಟ್ಟುಕೊಳ್ಳೋದು ಯಥಾಕ್ರಮ. ವಾಯು ಮೂಲಕವಾಗ, ಅನೇಕ ದೇವತೆಗಳ ಮೂಲಕವಾಗ ಅದನ್ನ ಇಟ್ಟುಕೊಳ್ಳೋದು. ಸೊ ಒಬ್ಬೊಬ್ಬರು ಇದು ಒಂದೊಂದು ಪೂಜಾ ಸಾಧನೆ. ಏನು ಗಂಧ ಅಂದ್ರೆ ಅಷ್ಟಗಂಧಗಳು ಹೇಳ್ತಾರೆ, ಅಷ್ಟಗಂಧಗಳು ಇರುತ್ತೆ ಪೂಜೆ ಸಮಯದಲ್ಲಿ ಬಳಸ್ತೀವಿ. ಏನೇನು ಅಥವಾ ಏನೇನು ನಾವು ಮೂಸ್ತೀವೋ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ನಾವು ಮೂಸ್ತೀವಲ್ಲ, ಅಲ್ಲಲ್ಲಿ ದೇ ಆರ್ ಆಲ್ ಡಿಫ್ರೆಂಟ್, ಅಲ್ಲಲ್ಲಿ ಭಗವಂತನ ರೂಪಗಳನ್ನ ಇಟ್ಟುಕೊಳ್ಳೋದು. ಸೊ ಇದು ಒಂದು ಪೂಜೆ ಅಂತ ಹೇಳ್ತಾರೆ ಇದು. ಸೊ ಇದನ್ನ ಇನ್ನೊಂದು ಕ್ರಮದಿಂದ ಹೇಳ್ತಾರೆ, ಅನೇಕ ರೂಪ. ಸೊ ನಮ್ಮಲ್ಲಿ ಎಲ್ಲವನ್ನು ಐಕ್ಯ ಮಾಡಿಕೊಂಡು ಇಲ್ಲಿ ಚಿಂತನೆ ಮಾಡುವಂತ ಒಂದು ಕ್ರಮ ಹೇಳ್ತಾರೆ. ಏನು ಅಂದ್ರೆ ಈ ಕ್ರಮ ಏನು ಅಂದ್ರೆ ಒಂದೊಂದು ತತ್ವದಲ್ಲಿ ಒಂದೊಂದು ಇಲ್ಲಿ ಏನು 5 ತತ್ವಗಳು ನಮ್ಮ ದೇಹದಲ್ಲಿ ಬಂತು. ಸೊ ವಿ ಹ್ಯಾವ್ ಈಕ್ವೇಟೆಡ್ ವಿತ್ ಒಂದೊಂದು ತತ್ವಕ್ಕೆ ಸಂಬಂಧಪಟ್ಟ ಪಂಚಭೂತಗಳು. ಆ ಪಂಚಭೂತ ನಮ್ಮ ದೇಹದಲ್ಲಿ ಇದೆ, ಆ ಪಂಚಭೂತಕ್ಕೆ ಕರೆಸ್ಪಾಂಡಿಂಗ್ ಆದಂತ ಇಂದ್ರಿಯಗಳು ನಮ್ಮ ದೇಹದಲ್ಲಿ ಇದೆ, ಅದಕ್ಕೆ ಸಂಬಂಧಪಟ್ಟ ಈ ಗುಣಗಳು ಆರ್ ಅಟ್ರಿಬ್ಯೂಟ್ಸ್ ಇದನ್ನು ಇಟ್ಟುಕೊಂಡಿದ್ದೀವಿ. ಸೊ ಹೀಗೆ ಬಂತು. ಸೊ ನಮ್ಮ ದೇಹದಲ್ಲಿ ಬಂದಿದೆ ಇವಾಗ. ಸೊ ನಮ್ಮ ದೇಹದಲ್ಲಿ ಈ ಪಂಚಭೂತ ಇದೆ. ಸೊ ಪಂಚಭೂತದಲ್ಲಿ ಇರುವಂತ ಈ ಭಗವಂತ ರೂಪ ಮತ್ತು ನಮ್ಮ ಬಿಂಬದಲ್ಲಿ ಇರುವಂತ ಈ ರೂಪ ಮತ್ತು ಎಲ್ಲರ ಜನರಲಿ ನಾವು ಸ್ಟಾರ್ಟ್ ಮಾಡೋ ಕ್ರಮನೇ ಹೆಂಗಸರಾಗಿದ್ರೆ ಪತ್ಯಂತರ್ಗತ ಅಂತ ಸ್ಟಾರ್ಟ್ ಮಾಡ್ತೀವಿ. ಯಾಕೆಂದ್ರೆ ಜನರಲಿ ಪತಿ ಇಸ್ ದ ಗುರು. ಮದುವೆ ನಮ್ಮ ವಿವಾಹ ಕ್ರಮವೇ ಹಾಗೆ ಇದೆ. ಸೊ ಪತಿ ಒಂದು ಅವನು ಎಲ್ಲ ಹೇಳ್ಕೊಂಡು ಅವನು ಶಾಸ್ತ್ರ ಕಲಿತು ತನ್ನ ಹೆಂಡತಿಗೆ ಫಸ್ಟ್ ಹೇಳ್ಬೇಕು. ಆದ ಕಾರಣದಿಂದ ಪತ್ಯಂತರ್ಗತ ಅಂತ ಹೇಳ್ತೀವಿ. ವಾಟ್ ಇಫ್ ಅವರ ನಮ್ಮ ಮನೆಯವರಿಗೆ ಆ ತರ ಶಾಸ್ತ್ರ ಅಧ್ಯಯನ ಒಂದು ಆಗಿಲ್ಲ ಅಂದ್ರೂ ಆವಾಗ್ಲೂ ಪರವನಾಗಿ ಮಿನಿಮಮ್ ಒಂದು ಗಾಯತ್ರಿ ಹೇಳ್ತಾ ಇದ್ದಾರ ಅವ್ರಿಗೆ ಸಂಸ್ಕಾರ ಆಗಿದೆ. ಸೊ ಆ ಕಾರಣದಿಂದ ಪತ್ಯಂತರ್ಗತ ಹೇಳೋದು ಆರ್ ಅವರಲ್ಲಿ ಇರುವಂತ ಪತಿ ನಾರಾಯಣನೇ. ಸೊ ಅಂತರ್ಗತ. ಸೊ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ಹೇಳ್ಬೋದು. ಸೊ ಪತಿ ಅಂತರ್ಗತ ಅಥವಾ ಗುರು ಅಂತರ್ಗತ. ಅಲ್ಲಿ ಇರುವಂತ ಬಿಂಬ ಅಂತ ಹೇಳ್ತಾರೆ, ಅವನಲ್ಲಿ ಗುರುಬಿಂಬ ಅಂತ ಹೇಳ್ತಾರೆ, ಗುರುವಿನಲ್ಲಿ ಇರುವಂತ ಬಿಂಬ. ಸೊ ಅದೇ ಕ್ರಮದಿಂದ ಒಂದೊಂದು ಗುರುವಿನಲ್ಲಿ ಗುರು ಹಾಗೆ ಹೋಗುತ್ತೆ. ಸೊ ಅಲ್ಲಿ ಇರುವಂತ ಬಿಂಬ ಮತ್ತು ನನ್ನಲ್ಲಿ ಇರುವಂತ ಬಿಂಬ ಮತ್ತು ನನ್ನ ಪಂಚಭೂತ, ಈ ಪಂಚಭೂತ ಈ ಕರೆಸ್ಪಾಂಡಿಂಗ್ 3 ಸೆಟ್ಸ್ ಇದಲ್ಲ, ಈ ಇದರಲ್ಲಿ ಇರುವಂತದ್ದು ಎಲ್ಲವೂ ಒಂದೇ ಅಂತ ತಿಳ್ಕೊಳ್ಳೋದು. ಇದು ಏನಂದ್ರೆ ಭಗವಂತನಿಗೆ ನಾವು ಮಾಡುವಂತ ಆ ಒಂದು ವಾದ್ಯ ಸೇವಾ, ಸ್ತೋತ್ರ ವಾದ್ಯ ಸೇವಾ ಅಂತ ಹೇಳ್ತಾರೆ. ಯಾವಾಗಲೂ ಭಗವಂತನನ್ನ ನಾವು ಸ್ತುತಿ ಮಾಡುವಾಗ 5 ಪಂಚಭೂತಕ್ಕೆ ಕರೆಸ್ಪಾಂಡ್ ಆದ 5 ವಿಧ ಸೇವೆಯನ್ನು ಮಾಡ್ತೀವಿ. ಸೊ ಇದು ವಾದ್ಯ ಸೇವೆ, ಇದು ನಮ್ಗೆ ಇದಲ್ಲೇನೋ ಬರುತ್ತೆ ನಮ್ಮ ಲಕ್ಷ್ಮೀ ಶೋಭಾನೆಯಲ್ಲಿನೂ ನಾವು ಹೇಳ್ತೀವಿ, ಕೊಂಬು ಚೆಂಗಹಳೆಯು ತಾಳ ಮತ್ತಳೆಗಳು ತಂಬಟ್ಟಿ ಬೇರಿ ಪಟಹಗಳು ಬೊಂಬೊಮ್ ಎಂಬ ಶಂಖ ಟೊಳ್ಳು ಮೋರಿಗಳು ಅಂಬುದಿಯ ಮನೆಯಲ್ಲಿ ಹೆಸೆದಾವು ಅಂತ ಹೇಳ್ತಾರೆ. ಹಾಗೆ ಈ ವಾದ್ಯಗಳು, ಒಂದೊಂದು ವಾದ್ಯಗಳು ಇರತ್ತಂತ, ಡಿಫ್ರೆಂಟ್ ಟೈಪ್ಸ್ ಆಫ್ ವಾದ್ಯಗಳು ಇರತ್ತಂತ. ಸೊ ಈ ವಾದ್ಯ ಸೇವೆ ಆಗತ್ತಂತೆ. ಹೀಗೆ ನಾವು ಚಿಂತನೆ ಮಾಡಿದಾಗ ಈ ಒಂದು ಏನು ತಂತಿವಾದ್ಯ ಅಂತ ಹೇಳ್ತಾರೆ, ತಂತಿವಾದ್ಯ, ಚರ್ಮವಾದ್ಯ, ಘನವಾದ್ಯ, ಶುಶಿರವಾದ್ಯ, ಸಿಂಹನಾದ ಅಂತ ಅಂದ್ರೆ ನಮ್ಮಲ್ಲಿ ಇದ್ದು ಈ ಒಂದೊಂದು ಇದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟದ್ದು, ನಮ್ಮ ಕಿವಿಯಲ್ಲಿ ಬೀಳುವಂಥದ್ದು. ಸೊ ಇಲ್ಲಿ ಈ ತರ ವಾದ್ಯಗಳು, ತಂತಿವಾದ್ಯ ಅಂತ ಹೇಳುವಾಗ ಅದಕ್ಕೆ ದೇವತೆಗಳೇ ಅದನ್ನ ತಂತಿವಾದ್ಯ ಮಾಡೋರು ದೇವತೆಗಳಂತ. ಚರ್ಮವಾದ್ಯ ಅಂದ್ರೆ ಇದು ಡೋಲು ಚಂಡೆ ಆಮೇಲೆ ತಂಬಟ್ಟೆ ಇದೆಲ್ಲ ಹೇಳ್ತಾರೆ. ಬೇಸಿಕಲಿ ದೇ ವಿಲ್ ಬಿ ಲೈಕ್ ಎ ಡ್ರಮ್, ಒಂದು ಸ್ಕಿನ್ ಇರೋದು, ಅದಕ್ಕೆ ಒಂದು ಕೈ, ಇದರ್ ದೇ ಇಟ್ ವಿಲ್ ಹಾವ್ ಒನ್ ಬೀಟಿಂಗ್ ಏರಿಯಾ ಆರ್ ಎರಡು ಕಡೆಯೂ ಇರತ್ತೆ. ಸೊ ಇದನ್ನ ಬಂದು ಚರ್ಮವಾದ್ಯ ಅಂತ ಹೇಳ್ತಾರೆ. ಇದು ಬಂದು ಆ ಒಂದು ರಕ್ಷಕರು, ರಾಕ್ಷಸಕರು ಅಂತ ಹೇಳ್ತಾರೆ, ಒಳ್ಳೆ ಮುಕ್ತಿ ಯೋಗಿಯ ರಾಕ್ಷಸರು ಅವರು ಬಾಡಿಸ್ತಾರಂತೆ. ಆಮೇಲೆ ಘನವಾದ್ಯ ಅಂತ ಹೇಳ್ತಾರೆ, ಹೆವಿ ಘನವಾದ್ಯವನ್ನ ಮೀಟವರು ಬಂದು ಕಿನ್ನರರು ಅಂತ ಹೇಳ್ತಾರೆ. ಆಮೇಲೆ ಶುಶಿರ ಅಂತ ಹೇಳ್ತಾರೆ, ಶುಶಿರ ಅಂದ್ರೆ ಇದು ವಿಂಡ್ ಇನ್ಸ್ಟ್ರೂಮೆಂಟ್ ಫ್ಲೂಟ್, ಸೊ ಅದಕ್ಕೆ ಶುಶಿರ ಅಂತ ಹೇಳ್ತಾರೆ, ಇದು ಗಂಧರ್ವರು ಹೇಳೋದಂತ. ಆಮೇಲೆ ಸಿಂಹನಾದ ಮಾಡೋರು ನಮ್ಮ ಭೀಮಸೇನ ದೇವರೇ. ಸೊ ಇಷ್ಟು ವಾದ್ಯಗಳು, ಈ ಐದು ವಾದ್ಯಗಳು ಈ ಒಂದು ಹೀಗೆ ನಾವು ಐಕ್ಯ ಚಿಂತನೆ ಮಾಡಿದ್ದಾಗೆ ಭಗವಂತನಿಗೆ ಇದು ಐದು ಸೇವೆ ಮಾಡಿದಾಗ, ಬೇರೆ ಮುಂತಾದ ವಾದ್ಯಗಳು ಇದು ಐದು ವಿಧದಿಂದ ಅವನಿಗೆ ಸೇವೆ ಮಾಡಿದಂತೆ ಆಗತ್ತಂತೆ. ಅದ್ ಹೇಳ್ತಾರ, ಇದು ಸ್ತೋತ್ರ ವಾದ್ಯ ಸಮರ್ಪಣೆ ಮಾಡಿದಂತೆ ಆಗತ್ತಂತ ಇದು. ಸೊ ಇದು ಮೂಲಕ ಆಗೇ ನಮ್ಗೆ ಏನು ಪ್ರಯೋಜನ ಆಗತ್ತಂದ್ರೆ, ಈ ಒಂದು ಚಿಂತನೆ ನಮ್ಮ ಕಿವಿಯಲ್ಲಿ ಏನೋ ಒಂದು ಬೀಳ್ತಾ ಇರುತ್ತೆ. ಸೊ ನಮ್ಮ ಕಿವಿಯಲ್ಲಿ ಒಂದು ಶಬ್ದ ಬಂದು ಬಿದ್ದರೆ, ಸೊ ಅಲ್ಲಿ ಬರುವಂತ ಆ ಒಂದು ಆಕಾಶ ತತ್ವ, ನಮ್ಮ ಶ್ರೋತ್ರೇಂದ್ರಿಯ, ಆಮೇಲೆ ಶಬ್ದ, ಇದರಲ್ಲಿ ಇರುವಂತ ಭಗವಂತ ರೂಪ, ಅದಕ್ಕೆ ಒಂದೊಂದು ನಮ್ಮ ಚತುರ್ವಿಂಶತಿ ರೂಪದಲ್ಲಿ ಒಂದೊಂದಕ್ಕೇನೋ ಒಂದು ಕೊಟ್ಟಿದ್ದಾರೆ. ಅದು ಆದರೆ ಅದು ಚಿಂತನೆ ಮಾಡ್ಬೋದು, ಅಥವಾ ಇಲ್ಲಿರುವಂತ ತತ್ವಾಭಿಮಾನಿ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ಅಂತ ಸುಮ್ಮನೆ ಯಾವ್ಯಾವ ಗೊತ್ತಿಲ್ಲವೋ ಲಕ್ಷ್ಮೀನಾರಾಯಣ ಅಂತ ಇಟ್ಕೊಂಡ್ರು ಆಗುತ್ತೆ. ಬೇಸಿಕಲಿ ಅಲ್ಲಿ ಇರುವಂತ, ಅಲ್ಲಿ ಅಷ್ಟು ಲೇಯರ್ಲಿ ಆ ಶಬ್ದದಲ್ಲಿ ಇರುವಂತ ಭಗವಂತ ರೂಪ, ನಮ್ಮ ಹೃದಯದಲ್ಲಿ ಇರುವಂತ ನಮ್ಮ ಬಿಂಬದಲ್ಲಿ ಇರುವಂತ ಭಗವತ್ ರೂಪ, ಮತ್ತು ನಮ್ಮ ಗುರು ಹಿರಿಯರು ಆ ಎಂಟೈರ್ ಅಲ್ಲಿ ಇರುವಂತ ಅವರು ಬಿಂಬ ರೂಪ ಎಲ್ಲ ಒಂದೇ ಅಂತ ತಿಳ್ಕೊಂಡ್ರೆ, ಇಷ್ಟು ಒಂದು ಪಂಚವಾದ್ಯದಿಂದ ಅದು ಸೇವೆ ಮಾಡಿದಂತೆ ಆಗತ್ತಂತೆ. ಅದು ಮೂಲಕವಾಗಿ ಭಗವಂತ ಏನು ಮಾಡ್ತಾನಂತಾರೆ ಹೇಳ್ತಾರೆ, ಈ ತತ್ವಾಭಿಮಾನಿ ದೇವತೆಗಳು ನಮ್ಮಿಂದ ಇದನ್ನು ಮಾಡಿಸಿದ್ದಾರಲ್ಲ, ಈ ತತ್ವಾಭಿಮಾನಿ ದೇವತೆಗಳು ಏನು ಮಾಡ್ತಾರೆ, ನಮ್ಮ ಕಿವಿಯಲ್ಲಿ ಇದ್ದು ಯಾವತ್ತೂ ನಮಗೆ ಈ ಒಂದು ಭಗವತ್ ಪರವಾದ ಭಗವಂತನಿಗೆ ಸಂಬಂಧಪಟ್ಟ ಆ ಸ್ತೋತ್ರಗಳು, ಭಗವಂತನಿಗೆ ಸಂಬಂಧಪಟ್ಟ ಶಾಸ್ತ್ರ ಶ್ರವಣಗಳು ಅದು ಮಾಡುವಂತೆ ನಮಗೆ ಮಾಡ್ತಾರಂತೆ. ಕೊನೆಯಲ್ಲಿ ನಮ್ಗೆ ಏನಾಗತ್ತಂದ್ರೆ, ಭಗವಂತನ ನಮ್ಗೆ ಹೃದಯಾಕಾಶದಲ್ಲಿ ಆ ಒಂದು ಭಗವತ್ ಶಬ್ದ ಕೇಳಿಸುವಂತೆ, ಅಂದ್ರೆ ನಾವು ಕೊನೆಯಲ್ಲಿ ಆ ನಮ್ಮ ಹೃದಯಾಕಾಶದಲ್ಲಿ ಆ ಶಬ್ದದಿಂದ ನೋಡುವಂತ ಕೇಳುವಂತ ಭಾಗ್ಯ ಸಿಕ್ಕತ್ತ ಅಂತ ಹೇಳ್ತಾರೆ. ಹೀಗೇನೆ ಇದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟದ್ದು. ಹೀಗೇನೆ ಒಂದೊಂದು ತತ್ವಕ್ಕೇನು ಇಟ್ಕೊಳ್ತಾರೆ, ಒಂದೊಂದು ತತ್ವಕ್ಕೇನು ಹೇಗೆ ಬರುತ್ತೆ, ಇಲ್ಲಿಂದ ನಾವು ಸ್ಪರ್ಶ ನೋಡಿದ್ದೀವಿ, ಆ ಸ್ಪರ್ಶ ಎಲ್ಲ ಸ್ಪರ್ಶಕ್ಕೆ ಸಂಬಂಧಪಟ್ಟ ವಾಯು, ವಾಯುಗೆ ಸಂಬಂಧಪಟ್ಟ ತ್ವಗೀಂದ್ರೆ, ಇದೆಲ್ಲ ನಮ್ಮ ದೇಹದಲ್ಲಿ ಇದೆ. ಸೊ ಈ ವಾಯು ತತ್ವ ನಮ್ಮ ದೇಹದಲ್ಲಿ ಇರುವಂತ ಪಂಚಭೂತದಲ್ಲಿ ಇರುವಂತ ಈ ವಾಯು, ಸೊ ಇದು ಈ ವಾಯು ಮತ್ತು ನಮ್ಮ ಸೇಮ್ ಥಿಂಗ್ ನಮ್ಮ ಬಿಂಬದಲ್ಲಿ ಇರುವಂತ ಮೂರ್ತಿ, ಆಮೇಲೆ ನಮ್ಮ ಗುರುಬಿಂಬದಲ್ಲಿ ಇರುವಂತ ಮೂರ್ತಿ ಎಲ್ಲವೂ ಒಂದೇ ಅಂತ ನಾವು ಚಿಂತನೆ ಮಾಡಿದೆ. ಯಾವಾಗ ಏನ್ ಸೌಂಡ್ ಬೀಳತ್ತೋ ಆವಾಗ ಈ ಒಂದು ಐಕ್ಯ ಚಿಂತನೆ ಯಥಾಶಕ್ತಿ ನಾವು ಮಾಡಿದ್ರೆ ಅದು ಬಂದು ಭಗವಂತನಿಗೆ ಚಾಮರ ಹಾಕಿದಂತೆ, ಚಾಮರಂ ಸಮರ್ಪಯಾಮಿ ಅಂತ ಹೇಳ್ತೀವಲ್ಲ ಆವಾಗಿದೆ, ಇದೇ ಚಾಮರ ಭಗವಂತನಿಗೆ ಚಾಮರ ಹಾಕಿದಂತೆ ಆಗತ್ತಂತೆ. ಸೊ ಇದು ಚಾಮರ ಸೇವೆ ಆಗತ್ತೆ ಅಂತ ಹೇಳ್ತಾರೆ. ಆಮೇಲೆ ತೇಜಸ್ ಸಂಬಂಧಪಟ್ಟದ್ದು ಬಂತೆ, ತೇಜಸ್ ನಮ್ಮ ಪಂಚಭೂತದಲ್ಲಿ ಇರುವಂತ ನಮ್ಮ ತೇಜಸ್, ಅದು ನಮ್ಮ ಕಣ್ಣು, ಈ ಕಣ್ಣಿನಿಂದ ಈ ರೂಪ. ಸೊ ಈ ರೂಪದಿಂದ ಈ ತರಾನೇ ನಾವು ಐಕ್ಯ ಚಿಂತನೆ ಮಾಡಿದ್ರೆ ಏನು ಮಾಡ್ತಾನಂದ್ರೆ, ಇದು ಬಂದು ಆ ಒಂದು ಲಕ್ಷ ದೀಪ, ನಕ್ಷತ್ರಗಳು ಎಷ್ಟು ಇರುತ್ತೋ ಅಷ್ಟು ಅಂತ ಹೇಳ್ತಾರೆ, ಲಕ್ಷ ದೀಪ ಸೇವೆ ಅಂತ ಹೇಳ್ತಾರೆ. ಇಷ್ಟು ನಾವು ಒಂದೊಂದು ನೋಡ್ತಾ ನೋಡ್ತಾ ಹೋದ್ರೆ ಲಕ್ಷ ದೀಪ ದೇವರಿಗೆ ಲಕ್ಷ ದೀಪ ಇಟ್ಟು ನಮ್ಮ ಕಣ್ಣು ಎರಡು ಕಣ್ಣಿಂದ ಚಂದ್ರ ಸೂರ್ಯ ಅಂದ್ರೆ ನಂದಾದೀಪ ಅಂತಾನೆ ಇರುತ್ತೆ. ಎಷ್ಟು ನಾವು ವಿಶೇಷ ದಿವಸದಲ್ಲಿ ಅನೇಕ ದೀಪ ಸಾಲು ಸಾಲು ದೀಪ ಹಚ್ತೀವಿ, ಒಂದು ನಂದಾದೀಪ ಅಂತ ಆ ಕಾಲದಲ್ಲಿ ಯಾವತ್ತೂ ಹಾಗೆ ಇರುತ್ತಂತೆ. ಸೊ ಆ ನಂದಾದೀಪದಂತೆ ಆ ದೀಪ ಸೇವೆ ಆಗತ್ತಂತೆ ಭಗವಂತನಿಗೆ. ಅಂದ್ರೆ ನಾವು ಏನೇನು ವಸ್ತು ನೋಡ್ತೀವೋ ಹಾಗೆ ಆವಾಗ ಒಂದು ಚಿಕ್ಕ ಈ ಒಂದು ಸ್ಮರಣೆಯನ್ನು ತಂದುಕೊಂಡ್ರೆ ಆ ದೀಪ ಸಮರ್ಪಯಾಮಿ ಆಗತ್ತೆ, ದೀಪ ಸೇವೆ ಆಗತ್ತಂತೆ. ಸೊ ಈ ದೀಪ ಸೇವೆಯಿಂದ ಏನು ಪ್ರಯೋಜನ ಅಂದ್ರೆ, ಕೊನೆಯಲ್ಲಿ ಏನು ಮಾಡ್ತಾನಂದ್ರೆ ಈ ದೇವತೆಗಳು ನಮಗೆ ಆ ನಾವು ಶಾಸ್ತ್ರ ಏನೇ ಓದ್ತಾ ಇರೋವಾಗ ನಾವು ನಮ್ಗೆ ಏನ್ ಮಾಡಿಸ್ತಾರಂದ್ರೆ, ಒಂದು ದೇವ್ರಿಗೆ ಪೂಜೆ ಮಾಡ್ತೀವಿ ಅಥವಾ ಒಂದು ಒಂದು ದೇವಸ್ಥಾನಕ್ಕೆ ಹೋಗಿ ನೋಡ್ತೀವಿ, ಚಂದಾಗೆ ಆ ದೇವ ದರ್ಶನ ಮಾಡುವಂತೆ ಮಾಡ್ತಾರೆ. ಅಂದ್ರೆ ಒಂದ್ಸತಿ ನಾವು ಹೋಗಿ ಬಂದ್ರೆ ತಿರ್ಗಾ ಕಣ್ಣು ಮುಚ್ಚಿ ನಾವು ಕೂತಿದ್ದಾಗ ಆ ರೂಪ ಆ ನಮ್ಮ ಮನಸ್ಸಲ್ಲಿ ವಾಸನಾಮಯ ಪ್ರತಿಮೆಯಾಗಿ ಚಂದಾಗೆ ಕಾಣಿಸುತ್ತಂದ್ರೆ, ದಟ್ ಈಸ್ ದ ಪರ್ಪಸ್. ನಮ್ಗೆಲ್ಲ ಒಂದು ಕುಲದೇವರು ಅಂತ ಇಟ್ಟುಕೊಂಡು ತಿರ್ಗಾ ನಾವು ಆ ದೇವಸ್ಥಾನಕ್ಕೆ ಎಲ್ಲಾ ಫಂಕ್ಷನ್ಗೆ ಹೋಗ್ತೀವಿ. ಹೋಗುವಾಗ ಅವರು ದೀಪ ತೋರಿಸುವಾಗ ಕಣ್ಣು ಮುಚ್ಕೋಬಾರ್ದು, ಕಣ್ಣು ಅಗಲ ಮಾಡಿಕೊಂಡು ಆ ಪ್ರತಿಮೆ ಆ ಒಂದು ಅವ್ರ ವಿಗ್ರಹವನ್ನ ನೋಡ್ಬೇಕಂತ, ಚಂದಾಗೆ ನೋಡ್ಬೇಕಂತ, ಕಂಪ್ಲೀಟ್ ಆಗಿ ಎಲ್ಲ ನೋಡ್ಬೇಕಂತ. ನೋಡ್ತಾ 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 ಇದ್ರೆ ನಾವು ಧ್ಯಾನಕ್ಕೆ ಕೂತು ಕಣ್ಣು ಮುಚ್ಚಿದಾಗ ಆ ರೂಪ ನಮ್ಮಲ್ಲಿ ಅಟ್ಲೀಸ್ಟ್ ಒಂದು ಪಾದ ಅಟ್ಲೀಸ್ಟ್ ಒಂದು ಕಣ್ಣು ಏನೋ ಒಂದು ಕಾಣಿಸ್ಬೇಕಂತ ಅದು ಮಾಡ್ತಾನಂತ. ಕೊನೆಯಲ್ಲಿ ಆ ದೇವತೆಗಳು ನಮ್ಗೆ ಏನ್ ಅನುಗ್ರಹ ಮಾಡ್ತಾರೆ, ಇಷ್ಟು ದೇವತೆಗಳು ಅನುಸಂಧಾನದಿಂದ ಈ ಐಕ್ಯ ಚಿಂತನೆ ಮಾಡಿದಾಗೆ ಆ ದೇವತೆಗಳು ನಮ್ಗೆ ಚಂದಾಗಿ ಈ ದರ್ಶನ ಆಗಿ ನಮ್ಮ ನೆನಪಲ್ಲಿ ಇರುವಂತ ಮಾಡ್ತಾರಂತ. ಕೊನೆಯಲ್ಲಿ ಭಗವಂತನ ದರ್ಶನ ಪ್ರತ್ಯಕ್ಷ ದರ್ಶನ ನಮ್ಗೆ ಸಿಕ್ಕುವಂತೆ ಆಗತ್ತಂತ. ಇದು ಒಂದು ಅವಾಂತರ ಫಲ, ಈವಾಗ ಸ್ಟೆಪ್ ಬೈ ಸ್ಟೆಪ್ ಫಲ ಆಗತ್ತೆ, ಆಮೇಲೆ ಕೊನೆಯಲ್ಲಿ ಅವನ ದರ್ಶನ ಸಿಕ್ಕತ್ತ ಅಂತ ಹೇಳ್ತಾರೆ. ಇದಾದ ಮೇಲೆ ರೂಪ ಆಯ್ತು, ಸ್ಪರ್ಶ ಆಯ್ತು, ಶಬ್ದ ಆಯ್ತು ಮತ್ತು ರಸ. ಈ ನೆಕ್ಸ್ಟ್ ಬರೋದು ರಸ ಎಲ್ಲ, ರಸತತ್ವ. ಸೊ ಇದು ಅಪ್ಪು ತತ್ವದ ಹೀಗೇನೆ ಚಿಂತನೆ, ನಮ್ಮ ದೇಹದಲ್ಲಿ ಇರುವಂತ ಅಪ್ಪು ಮತ್ತು ನಮ್ಮ ಗುರುಬಿಂಬದಲ್ಲಿ ಇರುವಂತ ಅಲ್ಲಿ ನಿಂತಿರುವಂತ ಆ ಒಂದು ಬಿಂಬರೂಪ ಮತ್ತು ನಮ್ಮ ಬಿಂಬದಲ್ಲಿ ಇರುವಂತ ರೂಪ, ಈ ಐಕ್ಯವನ್ನ ಅಪ್ಪುಗೆ ಸಂಬಂಧಪಟ್ಟ ಈ ಐಕ್ಯವನ್ನ ನಾವು ತಿಳ್ಕೊಂಡಾಗ ಅದು ಏನಾಗತ್ತಂದ್ರೆ ಭಗವಂತನಿಗೆ ಅದೇ ಅಭಿಷೇಕ ಮಾಡಿದಂತೆ. ಒಂದೊಂದು ಅಭಿಷೇಕಕ್ಕೆ ಹೇಳ್ತಾರ, ಒಂದೊಂದು ಅಭಿಷೇಕ ಮಾಡಿದ್ದಾಗೆ ಎಷ್ಟೆಷ್ಟು ಪಾಪ ಹೋಗತ್ತಂತ ಅದು ಒಂದು ಚಿಕ್ಕ ಹಾಡಲ್ಲಿನ ನಾವು ಹೇಳ್ತೀವಿ. ಒಂದು ನೀರಿನಿಂದ ಮಾಡಿದಾಗೆ, ಹಾಲಿನಿಂದ ಮಾಡಿದಾಗ, ಪಂಚಾಮೃತ ಒಂದೊಂದೊಂದೊಂದು ನಾವು ಮಾಡಿದಾಗ ಅದಕ್ಕೆ ನಮ್ಮ ಪಾಪಗಳೆಲ್ಲ ಹಾಗೆ 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 ಹೋಗತ್ತಂತೆ. ಸೊ ಇದು ಅಭಿಷೇಕ ಮಾಡಿದಂತೆ ಆಗತ್ತೆ. ಸೊ ಇದರಿಂದ ತೃಪ್ತರಾದಂತ ತತ್ವಾಭಿಮಾನಿ ದೇವತೆಗಳು ಏನು ಮಾಡ್ತಾರ, ನಮ್ಗೆ ಏನು ಮಾಡ್ತಾರಂದ್ರೆ ತಿರ್ಗಾ ನಮ್ಗೆ ಒಂದು ಈ ಒಂದು ಭಗವಂತನ ಒಂದು ಅಭಿಷೇಕ ಅದು ನೋಡುವಂತೆ ನಮ್ಗೆ ಅನುಗ್ರಹ ಮಾಡ್ತಾರೆ. ಅಂದ್ರೆ ನೋಡುವಂತೆ ಮಾಡ್ತಾರಂದ್ರೆ ನೋಡ್ತಾ ಈ ಅಭಿಷೇಕ ಅದನ್ನ ನೋಡ್ತಾ ನಮ್ಮ ಪಾಪಗಳು ಹೋಗತ್ತಂತೆ. ಕೊನೆಯಲ್ಲಿ ನಮ್ಗೆ ಆ ಒಂದು ಭಗವಂತನ ಅದು ರೂಪ ಕಾಣಿಸತ್ತ ಅಂತ ಹೇಳ್ತಾರೆ. ಆ ಅಂದ್ರೆ ಸುಂದರವಾದ ರೂಪ ಕಾಣಿಸತ್ತಂತ ಹೇಳ್ತಾರೆ. ಬಹುಚಿತ್ರ ಜಗತ್ ಬಹುದಾಕರಣ ಅಂತ ಹೇಳ್ತಾರಲ್ಲ, ಆ ತರ ದೇವರ ದರ್ಶನ ಒಂದೊಂದಲ್ಲಿನೂ ದೇವರು ನಮ್ಗೆ ನೆನಪಿಗೆ ಬರತ್ತಂತೆ. ಒಂದೊಂದಲ್ಲಿನೂ ದೇವರು ಇದಾನೆ ಕಣ್ಣಲ್ಲಿ ಏನ್ ನೋಡೋವಾಗ್ಲೂ ಅಲ್ಲಿ ದೇವರಿದ್ದಾನೆ, ಎಲ್ಲವೂ ವಸ್ತು ದೇವರ ಅಧೀನವಾಗಿದೆ ಆ ಚಿಂತನೆ ಬರುತ್ತೆ ಅಂತ ಹೇಳ್ತಾರೆ. ಇದು ರಸ ಆಯ್ತು, ರಸಕ್ಕೆ ಅಭಿಷೇಕ ಆಯ್ತು. ಆಮೇಲೆ ಕೊನೆಯಲ್ಲಿ ಗಂಧಕ್ಕೆ ಬರುವಾಗ ಸೇಮ್ ಥಿಂಗ್, ನಮ್ಮ ಘ್ರಾಣೇಂದ್ರಿಯ, ನಮ್ಮ ಪೃಥ್ವಿ ತತ್ವ, ಆಮೇಲೆ ನಮ್ಮ ಮೂಗು, ಇದರಲ್ಲಿ ಇರುವಂತಹ ಭಗವಂತರ ರೂಪ ಮತ್ತು ನಮ್ಮ ಬಿಂಬದಲ್ಲಿ ಇರುವಂತ ನಮ್ಮ ಗುರುಬಿಂಬ, ಪತಿ ಅಂತರ್ಗತ ಗುರು ಅಂತರ್ಗತ ಹಿತ್ತಿದ್ದೀವಿ ಆ ಬಿಂಬ. ಈ ಐಕ್ಯವನ್ನ ಈ ಪೃಥ್ವಿ ತತ್ವ ಅಂತ ಇದು ತಿಳ್ಕೊಂಡಾಗ ಏನ್ ಬರುತ್ತಂದ್ರೆ ಅದೇ ಭಗವಂತನಿಗೆ ನಾವು ಇಟ್ಟ ನೈವೇದ್ಯ ಆಗತ್ತಂತ ಹೇಳ್ತಾರೆ. ನೈವೇದ್ಯನೂ ಹೇಳ್ತಾರೆ ಮತ್ತು ಗಂಧ, ಭಗವಂತನಿಗೆ ಗಂಧಂ ಸಮರ್ಪಯಾಮಿ ಅಂತ ಹೇಳ್ತೀವಲ್ಲ, ಆ ಗಂಧ ಇಟ್ಟಿದ್ದಂಗೆ ಆಗತ್ತಂತ ಹೇಳ್ತಾರೆ. ಸೊ ಹೀಗೆ ಒಂದೊಂದು ಸೇವೆಗೇನು ಒಂದೊಂದು ನಮ್ಗೆ ಫಲ ಸಿಕ್ಕತ್ತ, ಒಂದೊಂದು ಪಾಪಗಳು ಅನೇಕ ಪಾಪಗಳು ಹೋಗತ್ತೆ, ನಮ್ಗೆ ಭಗವಂತನ ದರ್ಶನ ಆಗತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲಿ ಇಲ್ಲಿ ಒಂದೊಂದು ಜೊತೆಯಲ್ಲೇನೋ ದೇವತೆಗಳು ಅನುಕೂಲ ಮಾಡ್ತಾರೆ ನಮ್ಗೆ, ಸೊ ದೇವತೆಗಳ ಅನುಕೂಲ ಆಗತ್ತೆ ನಮ್ಗೆ. ಮತ್ತು ಇದು ಏನ್ ಹೇಳಕ್ಕೆ, ದೇವತೆಗಳ ಅನುಕೂಲ ಆಗತ್ತೆ, ಕೊನೆಯಲ್ಲಿ ನಮ್ಗೆ ದೇವರ ದರ್ಶನ ಸಿಕ್ಕತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ ಅವರು ಹೇಳಕ್ ಒಂದೇ ಮರ್ತ, ಇದು ಭಾಗವತದಲ್ಲಿನೂ ಬರುತ್ತೆ. ಭಾಗವತದಲ್ಲಿ ಏನ್ ಬರುತ್ತೆ ಅಂದ್ರೆ ಹೇಳ್ತಾರೆ, ಹೇಗೆ ಹೇಗೆ ಯಾವ ಕಿವಿ ಭಗವಂತನ ಶಬ್ದವನ್ನ ಕೇಳೋದೆಲ್ಲವೋ ಅದು ಬಂದು ಇದ್ದು ಪ್ರಯೋಜನ ಇಲ್ಲ, ಅದು ಬಂದು ಕತ್ತೆಗೆ ಇಟ್ಟ ಕಿವಿ ಅಂತ ಇರತ್ತೆ, ಜಸ್ಟ್ ಒಂದು ತೂತು ಅಷ್ಟೇ ಅಂತ ಹೇಳ್ತಾರೆ ಶಬ್ದಕ್ಕೆ ಹೇಳೋವಾಗ. ಆಮೇಲೆ ಸ್ಪರ್ಶಕ್ಕೆ ಹೇಳೋವಾಗ ಹೇಳ್ತಾರೆ, ಆ ಒಂದು ಸ್ಪರ್ಶದ ಸಂಪರ್ಕ ಯಾವುದಕ್ಕೆ ಆಗೋದಿಲ್ಲವೋ ಆ ಕೈಗಳು ಕಾಲ್ಗಳು ಆ ಗಿಡದಂತೆ ಇರತ್ತೆ, ಮತ್ತು ಕೈಗಳು ಬಂದು ಒಂದು ಒಂದು ಹೆಣದ ಕೈ ಅಂತೆ, ಇಟ್ಸ್ ಅಬ್ಸಲ್ಯೂಟ್ಲಿ ಯೂಸ್ಲೆಸ್. ದೇವರನ್ನ ಮುಟ್ಟಿ ಸೇವೆ ದೇವರ ಮುಟ್ಟಿ ಗುರು ಹಿರಿಯರ ಮುಟ್ಟಿ ಸೇವೆ ಮಾಡ್ಲಂಗಿರುವಂತ ಕೈಗಳು ಹಾಗಾಗತ್ತೆ ಅಂತ ಹೇಳ್ತಾರೆ. ರೂಪಕ್ಕೆ ಹೇಳುವಾಗ ಹೇಳ್ತಾರೆ, ಯಾವ ಕಣ್ಣು ಆ ಸುಂದರವಾದ ಭಗವಂತನ ರೂಪ ನೋಡ್ಲಕ್ಕೆ ಆಗ್ತಾ ಇಲ್ಲವೋ ಅದು ಬಂದು ಈ ಒಂದು ಹೇಳ್ತಾರೆ ಪೀಕಾಕ್ ಪೀಕಾಕ್ ಟೈಲ್ ಪೀಕಾಕ್ ಫೆದರ್ ಇರತ್ತಲ್ಲ ಅಲ್ಲಿ ಒಳಗಡೆ ಒಂದು ಒಂದು ಕಣ್ಣಂತೆ ಇರುತ್ತೆ, ಅದು ಕಣ್ಣಂತೆ ಇರುತ್ತೆ ಬಟ್ ಆ ಕಣ್ಣಿಗೆ ಪ್ರಯೋಜನವೇ ಇಲ್ಲ ಆ ತರ ಅಂತ ಹೇಳ್ತಾರೆ. ಸೊ ಹೀಗೆ ಒಂದೊಂದಕ್ಕೇನು ಹಾಗೇನೆ ಒಂದು ಗಂಧ ತುಳಸಿಯ ಗಂಧ ಭಗವಂತನಿಗೆ ಇಟ್ಟ ಆ ತುಳಸಿ ಮುಂತಾದ ತುಳಸಿ ಚಂದನ ಮುಂತಾದ ಆ ಒಂದು ಘ್ರಾಣ ಮಾಡ್ಲಂಗಿರುವಂತ ಮೂಗು ಅದು ಬಂದು ಬರೀ ಒಂದು ಒಂದು ಕ್ಷಣದ ಒಂದು ಒಂದು ಜಸ್ಟ್ ಅ ಬ್ರೀದಿಂಗ್ ಇನ್ಸ್ಟ್ರೂಮೆಂಟ್ ಅದು ಇರುತ್ತೆ ಇಟ್ಕೊಂಡಿರ್ತಾರಲ್ಲ ಜಸ್ಟ್ ಅದೇ ಪಂಪ್ ಏರ್ ಅಲ್ಲ ಆ ತರ ಒಂದು ಚೀಲದಿಂದ ಮಾಡಿದರು ಅಂತ ಆಗತ್ತೆ ಅದು. ಇಟ್ ಇಸ್ ನಾಟ್ ನಮ್ಗೆ ದೇವರು ಕೊಟ್ಟಿದ್ದು ನಮ್ಗೆ ವ್ಯರ್ಥ ಆಯ್ತು ವ್ಯರ್ಥ ಆಗ್ಬಿಡತ್ತೆ ಅಂತ ಹೇಳ್ತಾರೆ. ಸೊ ಒಂದೊಂದಕ್ಕೆ ಹೇಳ್ತಾರೆ. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ಒಂದೊಂದಕ್ಕೇನು ತತ್ವಾಭಿಮಾನಿ ದೇವತೆಗಳು ಆ ತತ್ವಾಭಿಮಾನಿ ದೇವತೆಗಳು ಅಂದ್ರೆ ಈ ಮೂರು ಒಂದೊಂದು ತತ್ವ ನಾವು ತಕೊಂಡಾಗೇನು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಇಂದ್ರಿಯ ಇದೆ, ಆ ಇಂದ್ರಿಯ ಮತ್ತು ಆ ಅಟ್ರಿಬ್ಯೂಟ್ಸ್ ಗುಣಗಳು ಇದೆ. ಸೊ ಒಂದೊಂದು ಒಂದೊಂದು ಪಂಚಭೂತದಲ್ಲಿ ಒಂದೊಂದಕ್ಕೇನೋ ನಮ್ಗೆ ಮೂರು ಮೂರು ಲೇಯರ್ಸ್ ಬರುತ್ತೆ. ಈ ಮೂರು ಮೂರು ಲೇಯರ್ಸ್ಗೇನೋ ತತ್ವಾಭಿಮಾನಿ ದೇವತೆಗಳು ಮತ್ತು ಅಲ್ಲಿರುವಂತ ಭಗವಂತನ ರೂಪಗಳು ನಲಿ ನಲಿದಾಡು ಅಂತ ಹೇಳಿದಾರಲ್ಲ, ಅಲ್ಲಿ ನಲಿ ನಲಿನ ನೋಡು ನಲಿ ನಲಿದಾಡು ಅಂತ ಹೇಳಿದ್ದಾರೆ. ಇದೆ ನಲಿ ನಲಿದಾಡು ಅಂದ್ರೆ ಇಲ್ಲಿ ಒಂದೊಂದಲಿನ ನೋಡಿ, ಒಂದು ಒಂದು ಅಪ್ಪು ತತ್ವ ಏನೋ ಒಂದು ತತ್ವ ತಕೊಂಡ್ರೆ ಅಲ್ಲಿ ನಿಮಗೆ ಯು ವಿಲ್ ಹ್ಯಾವ್ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ, ಪುಷ್ಕರನಿಂದ ಇರ್ತಾರೆ. ನಾವು ಮೇಯ್ನ್ ಆಗಿರುವಂತ ಅಭಿಮಾನಿ ದೇವತೆಯನ್ನು ಇಟ್ಟುಕೊಳ್ತೀವಿ, ಅಲ್ಲಿ ಭಗವಂತನ ರೂಪ ಇಟ್ಟುಕೊಳ್ಳುವಾಗ ಆ ಭಾರತೀಯ ರಮಣ ಮುಖ್ಯ ಪ್ರಾಣ ರೂಪ ಇಟ್ಟುಕೊಳ್ಳುವಾಗ ನೋಡ್ತಾ ಇರ್ಬೇಕು, ನೋಡ್ತಾ ನೋಡ್ತಾ ನೋಡ್ತಾ. ಬಿಕಾಸ್ ಇದೆಲ್ಲ ಮಾಡೋರು ಇದು ಉಪಾಸನೆಗಳನ್ನ ಮಾಡೋರು ದೇವತೆಗಳು ಮಾಡ್ತಾರೆ, ದೇವತೆಗಳು ಅವರು ನೋಡ್ತಾ ನೋಡ್ತಾ ಮಾಡ್ತಾರೆ. ನಾವು ದೇವತೆಗಳು ಹೀಗೆ ಮಾಡ್ತಾರ ಅಂತ ನಾವು ತಿಳ್ಕೊಳ್ಳೋದೇ ಇದು ನಮ್ಗೆ ನೋಡಕ್ಕಾಗೋದಿಲ್ಲ. ಸೊ ಇಲ್ಲಿ ಬಂದು ಅಲ್ಲಿ ಲಕ್ಷ್ಮೀ ರೂಪ ಒಂದೊಂದು ಇದು ಬೇಸಿಕಲಿ ಇದು ಎಲ್ಲವೂ ಚತುರ್ವಿಂಶತಿ ತತ್ವದಲ್ಲಿ ಬರುತ್ತೆ, 24 ಕೇಶವನಾರಾಯಣವಾದ ಅದರಲ್ಲಿ ಬರುತ್ತೆ ನಮ್ಗೆ. ಸೊ ಅಲ್ಲಿ ಇರುವಂತ ಲಕ್ಷ್ಮೀ ರೂಪ ಇರುತ್ತೆ. ಆಮೇಲೆ ಒಂದೊಂದು ಕೇಶವನಾರಾಯಣವಾದ ಒಂದೊಂದಕ್ಕೇನು ಆಯುಧಗಳು ಇರುತ್ತೆ. ಆಮೇಲೆ ಅಲ್ಲಿ ಇರುವಂತ ಲಕ್ಷ್ಮೀ ರೂಪಗಳಿಗೆ ಏನು ಒಂದೊಂದಕ್ಕೇನು ಸುಮತಿಯಿಂದ ತೀರ್ಥರು ಕೊಟ್ಟಿದ್ದಾರೆ, ಒಂದೊಂದು ಲಕ್ಷ್ಮೀ ರೂಪಕ್ಕೇನು ಅವಳು ಯಾವ ತರ ರೂಪದಿಂದ ಅವಳು ನಿಂತಿದ್ದಾಳೆ. ಹೆಸರು ನಮ್ಗೆ ಗೊತ್ತು, ಶ್ರೀಲಕ್ಷ್ಮಿ ಕಮಲ ಪದ್ಮ ಪದ್ಮಿನಿ ಅಂತ ಹೇಳ್ತೀವಿ. ಆ ಒಂದೊಂದು ರೂಪದಿಂದಲೂ ಅವಳು ಏನೆಲ್ಲ ಮಾಡ್ತಾಳೆ ಅಂತ. ಸೊ ಯು ಕ್ಯಾನ್ ಗೋ ಎಷ್ಟು ಒಂದು ಡೆಪ್ತ್ ಹೋಗ್ಬೇಕು ಅಂದ್ರೆ ಅಷ್ಟು ಡೆಪ್ತ್ ಹೋಗ್ಬೋದು ಅವರವರು ಶಕ್ತಿ ಅನುಸಾರವಾಗಿ. ಅದಕ್ಕೆ ನೋಡು ನಲಿ ನಲಿ ದಾಡು. ಸೊ ಅದಲ್ಲಿಯೇ ಇಫ್ ಯು ಗೋ ಡೀಪ್ ಇನ್ ಟು ಇಟ್ ಕೊಂಡಾಡು. ಇದು ಎಷ್ಟು ಭಗವಂತನ ಅಂದ್ರೆ ಏನಾಗತ್ತೆ, ಒಂದೊಂದಲಿನೂ ಕೊನೆ ಕೊನೆ ಕೊನೆಯಲ್ಲಿ ಎಲ್ಲವೂ ನಾರಾಯಣನೇ, ಎಲ್ಲವೂ ಅವನೇ ಸಾಧನ ಪದಾರ್ಥದಲ್ಲಿನೂ ಇದ್ದಾನೆ, ನಮ್ಮೊಳಗೇನು ಇದ್ದಾನೆ, ದೇವತೆಗಳ ಒಳಗೇನು ಇದ್ದಾನೆ. ಸೊ ಅದಕ್ಕೆ ಕೊಂಡಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಇದು ಒಂದು ಹೇಳ್ತಾರೆ. ಇನ್ನೊಂದು ಇದ್ ಜೊತೆಲಿ ಇನ್ನೊಂದು ಸೇರಿಸ್ಕೊಳ್ತಾರೆ. ಏನ್ ಸೇರಿಸ್ಕೊಳ್ತಾರೆ ಅಂದ್ರೆ ಹೇಳ್ತಾರೆ, ಆಕಾಶ ಎಂಬೋ ತತ್ವಕ್ಕೆ ಏನ್ ಆಕಾಶ, ಆಕಾಶ ಎಷ್ಟೋ ನಾವು ನೋಡಿ ಈ ಆಕಾಶ ಮನೆಯಲ್ಲಿ ರೂಮ್ಲಿ ಕೂತಿರುವ ಆಕಾಶ ಆಕಾಶ ಈ ಆಕಾಶ ಅಂತ ಮಾಡ್ತೀವಿ. ಬಟ್ ಅಲ್ಲಿ ಹೇಳ್ತಾರೆ ಹೇಳ್ತಾರೆ ಮುಖ್ಯವಾದ ಆಕಾಶ ಏನು ಅಂದ್ರೆ ಹೃದಯ ಆಕಾಶ ಅಂತ, ವಿತಾರತಮ್ಯಗಳು ಉಂಟು. ಸೊ ಹೃದಯಾಕಾಶದಲ್ಲಿ ಇದನ್ನ ಚಿಂತನೆ ಮಾಡು ಅಂತ ಹೇಳ್ತಾರೆ. ಹೃದಯಾಕಾಶದಲ್ಲಿ ಚಿಂತನೆ ಮಾಡು, ಅದೇ ವಾದ್ಯ ಸೇವೆ ಆಗುತ್ತೆ. ವಾಯು ಅಂದ್ರೆ ಎಷ್ಟೋ ವಾಯು ನಾವ್ ಏನೇನ ನೋಡ್ತಾ ಬಂದ್ವಿ. ವಾಯು ಅಂದ್ರೆ ವಾಯು ಎಲ್ಲಿ ಏನು ದೇವರನ್ನ ಕೂಡಿಸೋ ಆಗಿದ್ರು ಅಲ್ಲಿ ಮುಖ್ಯ ಪ್ರಾಣ ಅಂಬ ಮುಖ್ಯ ವಾಯುವನ್ನು, ಉಳಿದ ವಾಯು ಅಹಂ ಪ್ರಾಣ ಎಲ್ಲ ಬರುತ್ತೆ, ಮುಖ್ಯ ವಾಯುವನ್ನ ಇಟ್ಕೋ. ಸೊ ವಾಯುವಲ್ಲಿ ಆ ಒಂದು ಚಿಂತನೆಯನ್ನು ಮಾಡೋದು ಚಾಮರ ಸೇವೆ ಅಂತ ಹೇಳ್ತಾರೆ. ಆಮೇಲೆ ತೇಜಸ್ ಅಂತ ಬಂದಾಗ ಆ ಒಂದು ತೇಜಸ್ಲಿ ಯಾವ ತೇಜಸ್ ಹೇಳ್ತಾ ಇದ್ದಾರೆ, ಕಣ್ಣಿನಿಂದ ನೋಡೋದು ಅಂತ ಹೇಳಿದೆ. ತೇಜಸ್ ಅಂದ್ರೆ ಮುಖ್ಯವಾಗಿ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಷ್ಠಿತ ಅಗ್ನಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಅಗ್ನಿಯಲ್ಲಿ ಗಂಡಸರು ಮಾಡ್ತಾರೆ, ಮಾಡುವಾಗ ಅದು ಅಗ್ನಿಯಲ್ಲಿ ಹಾಗೆ ಆಹುತಿಯನ್ನ ಹಾಕೋದಿಲ್ಲ. ಸಂಸ್ಕೃತ ಅಗ್ನಿ ಅಲ್ಲಿ ಸಂಸ್ಕಾರಗಳು ಅಗ್ನಿಗೆ ಯಾವ್ಯಾವ ಅಗ್ನಿಗೆ ಯಾವ್ಯಾವ ರೀತಿಯಿಂದ ಸಂಸ್ಕಾರ ಮಾಡಬೇಕು ಅದನ್ನ ಮಾಡ್ತಾರೆ. ಮಾಡಿದ್ರ ವಿಶೇಷ ರೂಪದಿಂದ ಭಗವಂತ ಅಲ್ಲಿ ಇದ್ದಾನೆ. ಸೊ ಆ ಅಗ್ನಿಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಪ್ಪು ಅಂತ ಬಂದಾಗ ಏನು ಅಪ್ಪುಲಿ ಏನು ನಾವು ಅಭಿಷೇಕ ಅಂತ ನೋಡಿದೀವಿ. ಏನು ವಿಶೇಷವಾಗಿ ಇಲ್ಲಿ ಅಪ್ಪು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಗೆ ತೀರ್ಥಕ್ಷೇತ್ರಗಳು ಡಿಫ್ರೆಂಟ್ ತೀರ್ಥಕ್ಷೇತ್ರಗಳಿರುತ್ತ ಅದನ್ನ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಪೃಥ್ವಿ ಅಂತ ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ ಕ್ಷೇತ್ರ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಮತ್ತು ದೇವರು ಇರೋ ದೇವಸ್ಥಾನಗಳು ಅದನ್ನ ಹೇಳ್ತಾರೆ. ಅಲ್ಲಿ ಇರುವಂತಹ ವಿಗ್ರಹಗಳು ಅದನ್ನ ಹೇಳ್ತಾರೆ. ಸೊ ಇದು ಒಂದೊಂದಕ್ಕೇನು ಹೀಗೇನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಹೇಳ್ತಾರೆ ಒಂದೊಂದರಲ್ಲಿ ಪೂಜಾ ಹೀಗೆ ಚಿಂತನೆ ಮಾಡಿದ್ದ ಅಂದ್ರೆ ಸುಸಾಧನ ಯಾವಾಗ ಆಗತ್ತಂದ್ರೆ ದೇವತೆಗಳ ಒಳಗೆ ಮುಖ್ಯಪ್ರಾಣರ ಒಳಗೆ ಆ ಒಂದು ಲಕ್ಷ್ಮೀನಾರಾಯಣ ರೂಪವನ್ನು ಇಟ್ಟುಕೊಂಡು ಐಕ್ಯ ಚಿಂತನೆ ಮಾಡಿದಾಗೆ ಅದೆಲ್ಲ ಸುಸಾಧನ ಆಗತ್ತೆ. ಇಲ್ಲಿ ಸುಸಾಧನ ಅಂದ್ರೆ ಬರೀ ಟೂಲ್ಸ್ ಅಂತಲ್ಲ, ಈ ಸುಸಾಧನ ಏನಾಗತ್ತೆ ನಮ್ಗೆ ನಮಗೆ ಈ ಸಂಸಾರದಿಂದ ದೂರ ಸಂಸಾರ ದುಃಖವನ್ನ ದೂರ ಮಾಡಿ ನಮಗೆ ಮೇಲಕ್ಕೆ ಕೊಂಡೊಯ್ಯತ್ತೆ. ಅದಕ್ಕೆ ಸುಸಾಧನ ಇದೇ ನಮ್ಗೆ ಸಾಧನೆ ಆಗತ್ತೆ. ಸುಸಾಧನ ಎಂದೆನಿಸುವ ಪದಾರ್ಥಗಳು ಬಗೆ ಬಗೆ ಬಗೆಯ ನೂತನದಿ. ಸೊ ಇಷ್ಟು ಬಂತಲ್ಲ, ಇದೆ ಬಗೆ ಬಗೆಯ ನೂತನದಿ. ಎಲ್ಲ ಒಂದೊಂದು ಹೊಸ ಹೊಸವಾಗಿರತ್ತೆ. ಸೊ ಬಗೆ ಬಗೆಯ ನೂತನದಿ ಸಂದನಿಸಿಕೊಂಡಿಹ, ಬಿಕಾಸ್ ದೇರ್ ಆರ್ ಒಂದೊಂದಿಲಿನೂ ದೇರ್ ಆರ್ ಮಿಲಿಯನ್ ಇನ್ಫಿನಿಟ್ ಇರುತ್ತೆ ಒಂದೊಂದಿಲಿನೂ ಪದಾರ್ಥಗಳು. ಸೊ ಅಷ್ಟೊಂದು ಪದಾರ್ಥಗಳು. ಸೊ ಸಂದನಿಸಿಕೊಂಡಿಹವು ಧ್ಯಾನಕ್ಕೆ ತಂದು ಇನಿತು ಚಿಂತಿಸು, ಧ್ಯಾನಕ್ಕೆ ತಂದುಕೊ ಅಂತ ಹೇಳ್ತಾರೆ. ಇದನ್ನೆಲ್ಲ ಧ್ಯಾನ ಮಾಡು ಅಂತ ಹೇಳ್ತಾರೆ. ಧ್ಯಾನ ಅಂದ್ರೆ ನಮ್ಮ ಲೆವೆಲ್ಗೆ ಚಿಂತನೆ ಮಾಡು. ಯಾವಾಗ ಯಾವಾಗ ಕಿವಿಯಲ್ಲಿ ಏನಾರು ಬಿದ್ದರೆ, ಕಣ್ಣ ಮುಂದೆ ಏನಾರು ರೂಪ ಬಂದ್ರೆ, ಬಾಯಲ್ಲಿ ಏನಾರು ಹಾಕಿದ್ರೆ, ಕೈಯಿಂದ ಏನಾರು ನಾವು ಮಾಡಿದ್ರೆ ಹೇಳ್ತಾರೆ ಕೈಯಿಂದ ಏನ್ ಮಾಡ್ಬೇಕು ಅಂತ ದೇವ್ರನ್ನ ಪ್ರಾರ್ಥನೆ, ದೇವರ ಮನೆ ತೊಳೆಯೋದು, ಪಾತ್ರ ತೊಳೆಯೋದು. ಸೊ ಎಲ್ಲ ಅದು ಮಾತ್ರ ಇಲ್ಲ, ಏನೇನು ಮಾಡಿದ್ರು ಪರಿಪರಿ ಕೆಲಸವ ನಿನ್ನ ಮಹಾಪೂಜೆ ಅಂತ ಹೇಳ್ತಾರೆ. ಆ ಚಿಂತನೆಯಿಂದ ಇದನ್ನ ಬೇಸಿಕ್ ಆಗಿ ಇಟ್ಟುಕೊಂಡು ಮಾಡಿದ್ರೆ ಎಲ್ಲವೂ ಪೂಜೆ ಆಗತ್ತೆ ಅಂತ ಹೇಳ್ತಾರೆ. ಇನಿತು ಚಿಂತಿಸಿ ಸದಾ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗೋವಿಂದನ ಅರ್ಚಿ ನೋಡು ನಲಿದಾಡು. ಗೋವಿಂದನಿಗೆ ಗೋವಿಂದ ರೂಪ ಭಗವಂತನೇ, ಗೋವಿಂದನ ಅರ್ಚಿಸಿ ಅಂತ ಹೇಳ್ತಾರೆ. ಗೋವಿಂದನ ಅರ್ಚಿಸಿ ಅಂತ ಹೇಳ್ತಾರೆ. ಯಾಕೆ ಗೋವಿಂದನನ್ನ ಯಾಕೆ ಎಷ್ಟೋ ರೂಪಗಳಿರುವ, ಸುಮ್ಮನೆ ಒಂದು ಕೇಶವನಾರಾಯಣ ಮಾಧವ ಗೋವಿಂದ ಮನಸ್ತತ್ವಕ್ಕೆ ನಮ್ಮ ಮನಸ್ಸಲ್ಲಿ ಇದ್ದು ಗೋವಿಂದ ಮಾಡ್ತಾನಂತ ಹೇಗೆ ತಿಳ್ಕೊಬೇಕು ಅಂತ ಇಲ್ಲಿ ಸ್ಪೆಸಿಫಿಕ್ ಆಗಿ ಅದು ಹೇಳಿದೆ. ಬನ್ನಂಜಯ ಆಚಾರ್ಯ ಬಂದು ಇದಕ್ಕೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಗೋವಿಂದ ಎಂಬೋ ಪದ ಯಾಕೆ ಯೂಸ್ ಮಾಡಿದ್ದಾರೆ ಅಂತ ಅವರು ಎಷ್ಟು ಚಂದಾಗಿ ಕೊಟ್ಟಿದ್ದಾರೆ ಅಂದ್ರೆ, ಉಪಾಸನೆ ಅಂತ ಹೇಳಿದಾರಲ್ಲ, ಧ್ಯಾನಕ್ಕೆ ತಂದುಕೋ ಅಂತ ಹೇಳ್ತಾರೆ. ಧ್ಯಾನಕ್ಕೆ ತಂದುಕೋಬೇಕಂದ್ರೆ ಇದು ಹೇಗೆ ಧ್ಯಾನಕ್ಕೆ ತಂದಿಡೋದು ಅಂದ್ರೆ, ಅವ್ರು ಹೇಳ್ತಾರೆ ಗೋವಿಂದ ಎಂಬೋ ಶಬ್ದದಿಂದ ತಕೋಬೇಕು ಅಂತಾರೆ. ಈ ಗೋವಿಂದ ಎಂಬೋ ಶಬ್ದ ಏನು, ಈ ಗೋವಿಂದ ಎಂಬೋ ಶಬ್ದದಲ್ಲಿ ಅವರು ಹೇಗೆ ತಕೊಂಡಿದ್ದಾರೆ ಅಂದ್ರೆ, ಈ ದಶಾವತಾರಗಳು ಈ ಗೋವಿಂದ ಶಬ್ದದಿಂದ ತಕೊಂಡಿದ್ದಾರೆ. ಇದು ಹೇಗೆ ಆಗತ್ತೆ ಅಂದ್ರೆ, ಫಸ್ಟ್ ಹೇಳ್ತಾರೆ ಗೋ ಪ್ಲಸ್ ವಿಂದ. ವಿಂದ ಅಂದ್ರೆ ಹೊಂದಲ್ಪಡುವವನು ಅಂತ ಅರ್ಥ, ದ ಒನ್ ಹೂ ಈಸ್ ಆಪ್ಟೈನ್ಡ್ ಅಂತ ಅರ್ಥ. ಸೊ ಗೋ ಅಂದ್ರೆ, ಗೋ ಅಂಬೋ ಶಬ್ದಕ್ಕೆ ಅನೇಕ ಅರ್ಥಗಳು ಉಂಟು. ಫಸ್ಟ್ ತಕೊಳ್ತಾರೆ ಗೋ ಅಂದ್ರೆ ಜ್ಞಾನಿಗಳು ಅಂತ ತಕೊಳ್ತಾರೆ. ಜ್ಞಾನಿಗಳಿಂದ ಹೊಂದಲ್ಪಡುವವನು ಅಂತ ಬಂದ್ರೆ ಗೋವಿಂದ ಅಂದ್ರೆ ಏನು, ಮುಕ್ತ ಗಮ್ಯ ಲೋಕವನ್ನ ಹೇಳ್ತಾರೆ. ಮುಕ್ತ ಲೋಕದಲ್ಲಿ ಇರುವಂತ ಭಗವಂತ. ಸೊ ಮುಕ್ತ ಅಮುಕ್ತ ನಿಯಾಮಕನ ಹೇಗಾಗ್ತಾನೆ ಅವತ್ತು ನೋಡಿದೇವು ಸತ್ಯಶಬ್ದ, ಅದೇ ರೀತಿಯಿಂದ ಹೇಳ್ತಾರೆ ಮುಕ್ತ ಅಮುಕ್ತ ನಿಯಾಮಕ. ಸೊ ಗೋ ಅಂಬೋ ಶಬ್ದದಿಂದ ಅವನು ಮುಕ್ತರಿಗೆ, ಮುಕ್ತ ಲೋಕ ಗಮ್ಯನಾದವನು, ಅವರಿಂದ ಹೊಂದಿಸಲ್ಪಡುವವನು ಅಂತ ಹೇಳ್ತಾ ಇದ್ದಾನೆ. ವೇದ ಪ್ರತಿಪಾದ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೇಳಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ತರ್ತಾರೆ ಗೋ ಅಂಬೋ ಶಬ್ದಕ್ಕೆ ಆ ಒಂದು ಭೂಮಿ ಅಂತ ಮೀನಿಂಗ್ ತಗೊಳ್ತಾರೆ. ಗೋ ಅಂಬೋ ಶಬ್ದಕ್ಕೆ ಅನೇಕ ಅರ್ಥಗಳು ಉಂಟು. ಸೆಕೆಂಡ್ ಲೇಯರ್ ಬಂದು ಗೋ ಅಂಬೋ ಶಬ್ದದಿಂದ ಭೂಮಿ ಅಂತ ತಗೊಳ್ತಾರೆ. ಈ ಭೂಮಿಗೆ ಬಂದು ಉದ್ಧಾರ ಮಾಡಿದಾನೆ. ಅಲ್ಲಿ ಮುಕ್ತ ಸ್ಥಾನದಲ್ಲಿ ಇದ್ದವನು ಇಲ್ಲಿ ಒಂದು ಒಂದು ಅವತಾರ ಅಂದ್ರೆ ಕಣ್ಣಿಗೆ ಕಾಣಿಸಿಕೊಂಡ, ಅವನು ಕಣ್ಣಿಗೆ ಕಾಣಿಸಿಕೊಂಡ, ಅದು ಅವತಾರ ಅಂತ ಆಗುತ್ತೆ. ಅವತಾರವನ್ನ ತೆಗೆದಿದ್ದಾನೆ. ಯಾವ ಅವತಾರನ್ನ ತೆಗೆದಿದ್ದಾನೆ ಅಂದ್ರ ಫಸ್ಟ್ ಹೇಳ್ತಾರ ಗೋ ಅಂಬೋ ಶಬ್ದಕ್ಕೆ, ಅದಕ್ಕೆ ತಕೊಂಡು ಹೇಳ್ತಾರೆ ಗೋ ಅಂಬೋ ಶಬ್ದಕ್ಕೆ ನೀರು ಅಂತ ಅರ್ಥ ಉಂಟಂತೆ. ಸೊ ನೀರು ಅಂದ್ರೆ ಏನು ನೀರು? ಪ್ರಳಯ ಜಲ ಇತ್ತು. ಆ ಪ್ರಳಯ ಜಲದಲ್ಲಿ ಯಾರು ಇರ್ಲಕ್ಕೆ, ಸ್ವಯಂಭೂ ಮುಂತಾದ ಯಾರು ಇರ್ಲಕ್ಕೆ ಜಾಗ ಇದ್ದಿಲ್ಲ. ಆವಾಗೆ ಮತ್ಸ್ಯಾವತಾರ ತಕೊಂಡು ಬಂದ ಅಂತೆ. ಮತ್ಸ್ಯಾವತಾರ ತಕೊಂಡು ಬಂದ, ಆಮೇಲೆ ತಿರ್ಗಾ ಭೂಮಿ ಕುಸಿದು ಹೋದಾಗೆ ಅವನೇ ಒಂದು ಅದು ಸಮುದ್ರ ಮಥನ ಕಾಲದಲ್ಲಿ ಕೂರ್ಮ ರೂಪದಿಂದ ಬಂದ. ಅವನೇ ತಿರ್ಗಾ ಆ ಭೂಮಿ ತಿರ್ಗಾನು ತನ್ನ ಕಕ್ಷೆ ಬಿಟ್ಟು ಹೋದಾಗೆ ವರಾಹ ರೂಪದಿಂದ ಬಂದ. ಸೊ ಈ ಗೋ ಅಂಬೋ ಶಬ್ದದಿಂದ ಈ ನೀರಲ್ಲಿ ಬಂದು ಅವತಾರ ಮಾಡಿ ಭೂಮಿಯನ್ನ ಉದ್ಧಾರ ಮಾಡಿದ್ದು, ನೀರಲ್ಲಿ ಅವತಾರ ಮಾಡಿ ನೀರಲ್ಲಿ ಇದ್ದು ಉದ್ಧಾರ ಮಾಡಿದ್ದ ರೂಪಗಳು. ಆಮೇಲೆ ಅಂಬೋ ಶಬ್ದ ತಕೊಂಡು ಭೂಮಿ ಅಂತ ತಕೊಂಡು ಈ ಭೂಮಿಗೆ ಸಂಬಂಧಪಟ್ಟದ್ದು ಏನೋ ವಾಮನ ತ್ರಿವಿಕ್ರಮ ಆಗ್ತಾನೆ. ಆಮೇಲೆ ವಾಮನ ತ್ರಿವಿಕ್ರಮ ಆಯ್ತು ಮತ್ತು ಅದು ತಕೊಂಡಿದ್ದಾರೆ. ಆಮೇಲೆ ಗೋ ಅಂಬೋ ಶಬ್ದದಿಂದ, ಗೋ ಅಂಬೋ ಶಬ್ದಕ್ಕೆ ನೀರು ನೋಡಿದ್ದೀವಿ, ಭೂಮಿ ನೋಡಿದ್ದೀವಿ, ಇನ್ನೊಂದು ಗೋ ಅಂಬೋ ಶಬ್ದಕ್ಕೆ ಬಾಣ ಅಂತಾನು ಅರ್ಥ ಇದಂತೆ. ಸೊ ಈ ಮೂರನ್ನ ಇಟ್ಟುಕೊಂಡು ಪರಶುರಾಮನಿಗೆ ಹೇಳಿದ್ದಾರೆ. ಪರಶುರಾಮ ಆ ಒಂದು ನೀರಲ್ಲಿ ನೀರಿನಿಂದ ಬಾಣವನ್ನ ಪ್ರಯೋಗ ಮಾಡಿ ಪರಶುರಾಮ ಕ್ಷೇತ್ರ ಮಾಡಿದ್ದಾನಲ್ಲ, ಸೊ ಅದನ್ನ ಇಟ್ಟುಕೊಳ್ತಾರೆ. ಸೊ ಪರಶುರಾಮನು ಆಯ್ತು, ಆಮೇಲೆ ವಾಮನ ಆಯ್ತು, ಆಮೇಲೆ ಗೋ ಅಂಬೋ ಶಬ್ದದಿಂದ ವೇದಗಳು ಅಂತ ಕೊಳ್ತಾರೆ. ವೇದ ಆರ್ ವಾಣಿ, ವಾಕ್ ಗಂಗಾ ಅಂತ ಹೇಳ್ತಾರೆ, ಅದಕ್ಕೆ ಗೋ ಅಂತ ಕರೀತಾರೆ. ಆ ಮಾತುಗಳು, ಸ್ತುತಿ ಮಾತುಗಳು, ಪ್ರಹ್ಲಾದನ ಸ್ತುತಿಯಿಂದ ಆ ಪ್ರಹ್ಲಾದನಿಗೆ ಹೋಲಿದ ನರಸಿಂಹನನ್ನ ತಗೊಳ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ಗೋ ಅಂಬೋ ಶಬ್ದದಿಂದ ನೀರನ್ನು ತಕೊಂಡು ಗೋ ಅಂದ ಶಬ್ದದಿಂದ ಗೋ ಮತ್ತು ಅಲ್ಲಿ ಬಾಣ ಅಂತನ ತಕೊಂಡು ಆ ರಾಮಾವತಾರದಲ್ಲಿ ಅವನು ನೀರನ್ನ ದಾಟಿ ಲಂಕೆಗೆ ಹೋಗಿ ಉದ್ಧಾರ ಮಾಡಿದ್ದು, ಅದನ್ನನ್ನು ರಾಮಾವತಾರನು ಗೋ ಶಬ್ದದಿಂದ ತಕೊಳ್ತಾರೆ. ಇನ್ನೊಂದು ಪ್ರಸಿದ್ಧ ಗೋ ಅಂದ್ರೆ ವಾಣಿ ಗೀತಾ ಎಲ್ಲ ತಕೊಂಡ್ರೆ ಕೃಷ್ಣಾವತಾರ ಆಗತ್ತ, ಅಥವಾ ಗೋಪಾಲನಾಗಿ ಬಂದು ಅವತಾರ ಮಾಡಿದ್ದ, ಸೊ ಅದಕ್ಕೇನು ಗೋ ಬರುತ್ತೆ. ಗೀತಾ ಉಪದೇಶ ಮಾಡಿದ್ದಕ್ಕೇನು ಬರುತ್ತೆ, ಗೋಪಾಲಕನಾಗಿದ್ದಾನ ಅವನು, ಸೊ ಅದನ್ನು ಬರುತ್ತೆ. ಬುದ್ಧಾವತಾರದಲ್ಲಿ ಹೇಗೆ ಬರುತ್ತೆ ಅಂದ್ರೆ ಅವನು ಗೋ ಅಂಬೋದು ಬುದ್ಧಾವತಾರದಲ್ಲಿ ಆ ವೇದದಲ್ಲಿ ಇರುವಂತ ಆ ಒಂದು ಅರ್ಥಗಳನ್ನ ಆ ದೈತ್ಯರಿಗೆ ಸಿಕ್ಕಲಾಂಗೆ ಮಾಡ್ತಾನೆ, ಆ ಪ್ರಶಾಂತ ವಿದ್ಯೆಯನ್ನ ದೇವತೆಗಳಿಗೆ ಕೊಡ್ತಾನೆ. ಸೊ ಅದು ಬುದ್ಧಾವತಾರಿಗೆ ಸಂಬಂಧಪಟ್ಟ ಗೋ ಅಂಬೋ ಶಬ್ದದಿಂದ ವೇದ ಪ್ರತಿಪಾದ್ಯ, ವೇದವೇದ್ಯ ಅದು ವೇದಗಳಿಗೆ ಸಂಬಂಧಪಟ್ಟದ್ದನ್ನು ಬರುತ್ತೆ. ಕಲ್ಕಿಗೇನು ಎಲ್ಲವೂ ನಾಶ ಆದಾಗೆ ವೇದದ ಧರ್ಮವನ್ನ ಅವನು ಸ್ಥಾಪನೆ ಮಾಡಿದ. ಹೀಗೆ ಹತ್ತವತಾರಗಳು ಹೇಳ್ತಾರೆ. ಸೊ ಹತ್ತವತಾರಕ್ಕೇನು ಗೋವಿಂದಕ್ಕೆ ಹತ್ತವತಾರ ಹೇಳಿ ಆಯ್ತು, ಬಟ್ ಸ್ಟಿಲ್ ಕನೆಕ್ಷನ್ ಇಲ್ಲಿ ಬಂದಿಲ್ಲವೇ ಅಂತ ಯೋಚನೆ ಮಾಡಿದೆ. ನನ್ಗೆ ಏನು ಇದು ದಶಾವತಾರಕ್ಕೇನು ಈ ಪದ್ಯಕ್ಕೇನು ಏನು ಕನೆಕ್ಷನ್ ಅಂತ ಯೋಚನೆ ಮಾಡಿದಾಗ ನನ್ಗೆ ಏನ್ ಅನ್ಸಿತ್ತು ಅಂದ್ರೆ ಬಿಂಬ ಸಂಸ್ಥಾಪನ ಪ್ರಕರಣ ಅಂತ ಒಂದು ಇದೆ. ಅಲ್ಲಿ ಏನ್ ಹೇಳ್ತಾರಂದ್ರೆ ಬಿಂಬ ರೂಪದಲ್ಲಿ ಭಗವಂತ ಇದಾನಲ್ಲ, ಆ ಭಗವಂತನಿಗೆ ಆಭರಣಗಳು ಇರತ್ತಂತ. ಅನೇಕ ರೀತಿಯಿಂದ ಕಿರೀಟದಿಂದ ಆ ಅಂಗುಲಿ ಕಂಪ್ಲೀಟ್ ಒಂದೊಂದಕ್ಕೇನೆ ಹೇಳ್ತಾ ಹೋಗ್ತಾರೆ. ಆಭರಣಗಳನ್ನ ದೇವರು ದರ್ಶನ ಧಾರಣೆ ಮಾಡಿದ್ದಾನಂತೆ. ಆಭರಣಗಳು ಭಗವಂತ ಧಾರಣೆ ಮಾಡಿದ್ದಾನಂದ್ರೆ ಅದು ಯಾವ ರೂಪದಿಂದ ಆಭರಣಗಳಿದೆ ಅಂದ್ರೆ ಭಗವಂತನ ಬಿಂಬರೂಪ ಭಗವಂತನ ಆಭರಣಗಳು ಭಗವಂತನೇ ಆಗಿರಬೇಕು. ಅಂದರೆ ಆ ಒಂದು ಈಚ ಆಭರಣ ಎಸ್ ಭಗವಂತ, ಜ್ಞಾನಾನಂದಮಯನಾದಂತ ಭಗವಂತ. ಹೇಳಿದ ಕೂಡಲೇ ಅದಕ್ಕೆ ಒಂದು ರೂಪ ಬೇಕು, ಗುಣ ಬೇಕು. ಯಾವುದು ರೂಪ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ, ಇದು ಇಂದು ಪಾಪ್ಯುಲರ್ ಸಾಂಗು ಇದೆ, ಮುಕುಟಕ್ಕೆ ಮಂಗಳ ಮೀನನಿಗೆ ಅಂತ ಹಾಡಿದ. ಬಟ್ ಇದೇ ಸಿಮಿಲರ್ ಬಟ್ ಸ್ಲೈಟ್ಲಿ ಡಿಫ್ರೆಂಟ್ ಆಭರಣವನ್ನ ತಕೊಂಡು ಮಾಡಿದ್ದಾರೆ. ಇಲ್ಲಿ ಎಲ್ಲವೂ ಆ ಒಂದು ಕಿರೀಟದಲ್ಲಿ ಮತ್ಸ್ಯನ ತಕೊಂಡ, ಕಿರೀಟ ಮತ್ಸ್ಯ ತಕೊಂಡ, ಕಿರೀಟ ಬಂದು ಬಿಂಬರೂಪದ ಆ ಬಿಂಬರೂಪ ಭಗವಂತನ ಕಿರೀಟ ಬಂದು ಮತ್ಸ್ಯ. ಆಮೇಲೆ ಕುಂಡಲ, ಕಿವಿಗೆ ಬರೋ ಕುಂಡಲ ಬಂದು ಕೂರ್ಮ ಅಂತಾರೆ. ಆಮೇಲೆ ಕೌಸ್ತುಭ ಅಂದ್ರೆ ಚೋಕರ್ ಅಂತ ಹೇಳ್ತೀವಿಲ್ಲ, ನೆಕ್ ಚೋಕರ್, ನೆಕ್ಗೆ ಮಾತ್ರ ಹಾಕೊಳ್ತೀವ ನಾವು, ಅದಕ್ಕೆ ಬಂದು ವರಾಹ ಹೇಳ್ತಾರೆ. ಆಮೇಲೆ ಊರಸ್ಥಾನ, ನಮ್ಮ ಚೆಸ್ ಹಾರ ಅಲ್ಲ, ಸ್ವಲ್ಪ ಪೆಂಡೆಂಟ್ ಅದೆಲ್ಲ ಹಾಕೊಳ್ತಿಲ್ಲ, ಅಲ್ಲಿ ಬರೋವಾಗ ನರಸಿಂಹ ಹೇಳ್ತಾರೆ. ಆಮೇಲೆ ಭುಜಕೀರ್ತಿ ಅಂತ, ಆ ಭುಜಕ್ಕೆ ಹಾಕೋಳ ವರಾಹ ಹೇಳ್ತಾರೆ. ಆಮೇಲೆ ಬೆಲ್ಟ್ ಒಡ್ಯಾನ ತರ ಹಾಕೊಳ್ತಿಲ್ಲ, ಅದು ಹಾಕೊಳ್ಳೋವಾಗ ಭಾರ್ಗವರಾಮ ಹೇಳ್ತಾರೆ. ಆಮೇಲೆ ಕಾಲಿಗೆ ಬರೋವಾಗ ಒಂದು ಮರ್ತೋದೇನೋ ಭಾರ್ಗವರಾಮ ರಾಮ್ ಪರಶುರಾಮ್ ರಾಮ್ ಆ ಕಾಲಿಗೆ ಬರೋವಾಗ ಇದು ಹಾಕ್ತಾರೆ, ರಾಮ ಹಾಕ್ತಾರೆ ಕಾಲಿಗೆ ಬರುವಂತ ಆಭರಣಗಳು ಗೆಜ್ಜೆಯದಲ್ಲ. ಕೈಗೆ ಬರೋವಾಗ ಕೃಷ್ಣ ಹಾಕೊಳ್ತಾರೆ. ಆಮೇಲೆ ರಿಂಗ್ಸ್ ಎಲ್ಲ ಹಾಕೊಳ್ತಿಲ್ಲ, ಉಂಗುರ ಎಲ್ಲ ಹಾಕೊಳ್ತಿಲ್ಲ, ಅದು ಬರೋವಾಗ ಕಲ್ಕಿಯನ್ನು ಹೇಳ್ತಾರೆ. ಸೊ ಹೀಗೆ ಟೋಟಲಿ ಇಲ್ಲಿ 9-10 ಬುದ್ಧ ಬಿಟ್ಟುಬಿಡ್ತಾರೆ. ಸೊ ಹೀಗೆ ಒಂದು 9 ಆಭರಣಗಳು ಕೊಡ್ತಾರೆ. ಸೊ ಅದಕ್ಕೇನೋ ಇದಕ್ಕೇನೋ ಸಂಬಂಧ ಬಂತು ಅಂತ, ಈ ಗೋವಿಂದಕ್ಕೇನೋ ಅದಕ್ಕೇನೋ ಕನೆಕ್ಷನ್ ಬಂದಾಗ ಕೊನೆಯಲ್ಲಿ ನಾವು ಬಿಂಬದಲ್ಲಿ ಚಿಂತನೆ ಮಾಡಬೇಕು ಅಂತ ಬರುತ್ತೆ. ಸೊ ಇದನ್ನ ಪ್ರಾಬಬ್ಲಿ ಇದನ್ನ ಇಟ್ಟುಕೊಂಡು ದಾಸರು ಬರೆದಿದ್ದಾರೋ ಏನೋ ಗೊತ್ತಿಲ್ಲ. ಸೊ ಗೋವಿಂದನಿಗೇನೋ ಬಿಂಬ ಐಕ್ಯ ಚಿಂತನೆ ಮಾಡಬೇಕು, ಸೊ ಬಿಂಬದಲ್ಲಿ ಇರುವಂತ ಭಗವಂತನಿಗೆ ಇದು ಐಕ್ಯ ಆಗತ್ತಂತ ಸ್ವಲ್ಪ ಏನೋ ಮಾಡಿದ್ದೆ. ಸೊ ಗೋವಿಂದನ ಅರ್ಚಿಸಿ ನೋಡು ನಲಿ ನಲಿ ದಾಡು ಕೊಂಡಾಡು ಅಂತ ಹೇಳ್ತಾರೆ. ಕೃಷ್ಣಾರ್ಪಣಮಸ್ತು.